ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನ ನಮ್ದಲು ನಮ್ಮ ರಕ್ಷಕನೊಡನೆಗಿರುತ್ತೆ ಯೇಸು ಕ್ರಿಸ್ತ ನಮ್ದಲ್ಲ ವಂದನೆ ಸಲ್ಲಿಸುತ್ತ. ಕಳೆದ ವಾರ ನಾವು ನೋಡ್ಬೇಕಾದ್ರೆ ಸಭೆ ಅಂತ ಏನ್ ಮಾಡಿದ್ರಿ, ಮುಖ್ಯವಾಗಿರೋ ಒಂದು ಪಾಠ ನಾವೇನ್ ಮಾಡಿದ್ರಿ ನೋಡಿದ್ರಿ, ಎಲ್ಲರ ಸಮಯ ಮೊದಲನೇ ಭಾಗ ನಾವೇನ್ ಮಾಡಿದ್ರಿ ನಾವು ನೋಡಿದ್ರಿ. ಅದರ ಸದಲ್ಲಿ ಏನಪ್ಪ ನಾವು ಕಲ್ತ್ಕೊಂಡ್ರಿ ಅಂತಂದ್ರೆ, ಸಭೆ ಅಂತಂದ್ರೆ ಏನೋ ಏನೋ ಸಭೆ ಅಂದ್ರೆ ಏನೋ ಅರೆ, ಕಳೆದ ವಾರ ನೋಡಿದ್ದು
ಬ್ರದರ್, ನಾವೇ ಸಭೆ ಬ್ರದರ್.
ವೆರಿ ಗುಡ್. ಅಂದ್ರೆ ಸಭೆ ಅಂದ್ರೆ ಒಂದು ಬಿಲ್ಡಿಂಗಾ?
ಇಲ್ಲ ಇಲ್ಲ ಬ್ರದರ್.
ವೆರಿ ಗುಡ್. ಸಭೆ ಅಂದ್ರೆ ಒಂದು ಬಿಲ್ಡಿಂಗು ಅಲ್ಲ ಅಲ್ವರ? ಸೊ ನೋಡಿದ್ರೆ ನಾವು ಇದನ್ನೇ ಕಳೆದ ವಾರ ಏನ್ ಮಾಡಿದ್ ನಾವು ಬಹು ಸ್ಪಷ್ಟವಾಗಿ ನಾವು ಏನ್ ಮಾಡಿದ್ದೆ ಅಲ್ಲಿ ಅಲ್ಲಿ ನೋಡಿದ್ದ ಅಂದ್ರ ಸಭೆ ಅಂತಂದ್ರೆ ಏನಲ್ಲ, ಅದೊಂದು ಬಿಲ್ಡಿಂಗ್ ಅಲ್ಲ ಅಲ್ವರ? ಸೊ ದೇವ್ರ ಮಕ್ಕಳೇ ಸಭೆ ಹೊರತು ಏನ್ರಿ, ಸಭೆ ಒಂದು ಬಿಲ್ಡಿಂಗ್ ಅಲ್ಲ ಅಂತ ಸ್ಪಷ್ಟವಾಗಿ ಏನ್ ಮಾಡಿದ್ರೆ ವಾಕ್ಯದ ಮುಖಾಂತರ ನೋಡಿದ್ರಿ. ಅದರ ಹಾಗಿರ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಲೇ, ನಾವು ಸಭೆ ಅಂತಂದ್ರೆ ಆ ವಾರ್ತೆ ಏನೋ ಗ್ರೀಕ್ ಅಲ್ಲಿ ಬರೋಂಥ ವಾರ್ತೆ
ಬ್ರದರ್ ಮ್ಯೂಟ್ ಆಗಿದ್ದೀರಾ ಬ್ರದರ್? ಬ್ರದರ್
ಓಕೆ.
ಕೇಳಿಸ್ತಾ
ಸದ್ಯ ನೋಡ್ಬೇಕಾದ್ರೆ ಆ ಗ್ರೀಕಲ್ಲಿ ಬರೋಂಥ ವಾರ್ತೆ ಏನಪ್ಪ ಅಂದರೆ ಎಕ್ಲೀಶಿಯಾ ಅಂತ ನಾವೇನು ಮಾಡಿದ್ರೆ ನಾವು ನೋಡಿದ್ರಿ ಅದರ. ಸೊ ಎಕ್ಲೀಶಿಯಾ ಅಂತಂದರೆ ಏನಪ್ಪ ಅಂದರೆ ಅದು ಬಿಲ್ಡಿಂಗಿಗೆ ಹೇಳಲ್ಲ, ಅಲ್ಲಿ ಕೂಡಿ ಬಂದಿರೋಂಥ ಜನಗಳಿಗೆ ಏನು ಮಾಡೋದು ಅಲ್ಲಿ ಹೇಳೋಂಥದ್ದು ಅಲ್ಲರ. ಸದ್ಯ ನೋಡ್ಬೇಕಾದ್ರೆ ಕರ್ತಂದ್ರೆ ಪ್ರೀತಿ ಅಂತ ಸರ್ವಗಳೇ ಏನು ಎಕ್ಲೀಶಿಯಾ ದ ಕಾಲ್ಡ್ ಔಟ್ ಒನ್ಸ್, ಸತ್ಯಕ್ಕಾಗೆ ಕರೆಯಲ್ಪಟ್ಟವ್ರು ಏನು ರೀ ಎಕ್ಲೀಶಿಯಾ ಅಂತ ನಾವೇನು ಮಾಡಿ ನೋಡಿದ್ರಿ ಅಲ್ಲರ. ಸೊ ಕಳೆದ ಸದ್ಯ ನೋಡ್ಬೇಕಾದ್ರೆ ಬೇರೆ ಬೇರೆ ವಿಧವಾದ ಹಂತದಲ್ಲಿರೋಂಥ ಕ್ರೈಸ್ತವ್ರ ಬಗ್ಗೆ ಏನು ಮಾಡಿದ್ರಿ ನೋಡಿದ್ರಿ ಅದರ. ಪ್ಲೇನ್ ಎನ್ ಅಂತಂದರೆ ಪ್ಲೇನ್ ಆಫ್ ಪರ್ಫೆಕ್ಷನ್, ಆ ಪರ್ಫೆಕ್ಷನ್ ಮೇಲೆ ಒಂದು ಪಿರಮಿಡ್ ಇದೆ ಅಂತ ನೋಡ್ತೀರಿ ಅದರ. ಅದೇನಪ್ಪ ಅಂದರೆ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿರೋಂಥ ಕ್ರೈಸ್ತರ ಒಂದು ಸಂಖ್ಯೆ ಅಂತ ನಾವೇನು ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸೊ ಈ ಒಂದು ಕ್ರೈಸ್ತರ ಒಂದು ಸಂಖ್ಯೆಯಲ್ಲಿ ನೋಡ್ಬೇಕಾರೆ ಆ ಪ್ಲೇನ್ ಎನ್ಕ್ಕಿಂತ ಕೆಳಗೆ ಒಂದು ಗುಂಪಿದೆ, ಕ್ಯೂ ಅಂತಿದೆ ಅದರ. ಅದ್ಯಾರಪ್ಪ ಅಂತಂದರೆ ಹಿಪೋಕ್ರೈಸ್ಟ್ ಅಂತ ನೋಡಿದ್ರಿ. ಹಿಪೋಕ್ರೈಸ್ಟ್ ಅಂದ್ರೇನು? ಮಾಯಕಾರರು, ಸುಮ್ಮನೆ ಹೆಸರಿಗಾಗಿರೋಂಥ ಕ್ರೈಸ್ತವ್ರುಗಳು. ಅರೆ, ನಿಜವಾಗ್ಲೂ ಇವ್ರಿಗೆ ದೇವ್ರ ಮೇಲೆ ಇಲ್ಲ ಒಂದು ಭಯ ಭಕ್ತಿ ಪ್ರೀತಿ ಏನಿಲ್ಲ, ಇಲ್ಲವೇ ಇಲ್ಲ ಅದರ. ತೋರಿಕೆಗಾಗಿ ಇರೋಂಥ ಒಂದು ಕ್ರೈಸ್ತವ್ರುಗಳು ಮಾತ್ರ ಅದರ. ಎಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಇವರು ಹಿಪೋಕ್ರೈಟ್ಸ್ ಅದರ. ಅರೆ, ಯೇಸುವರು ನಂಬಿದ್ರೆ ಬೇರೆ ದೇವರುಗಳನ್ನ ಕೂಡ ನಂಬುವಂಥವ್ರು ಅದರ. ಈ ಥರ ಕ್ರೈಸ್ತವ್ರು ಇದ್ದಾರೆ ಅಂದರೆ ಎಸ್, ಈ ಥರ ಕ್ರೈಸ್ತವ್ರು ಕೂಡ ಏನಾಗಿದ್ದಾರೆ ಇವತ್ತಿದ್ದಾರೆ ಅಲ್ಲರ. ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿರೋ ಯಾರಪ್ಪ ಅಂತಂದರೆ ಏನ್ರಿ, ಕರೆಯಲ್ಪಟ್ಟವರು ಯಾರಂದರೆ ಅದು ಕ್ರೈಸ್ತವರು, ಒಳ್ಳೆ ವಿಶ್ವಾಸಿಗಳು. ಯೇಸು ಕ್ರಿಸ್ತ ಒಳ್ಳೆ ವಿಶ್ವಾಸ ಪಡ್ತಾರೆ, ನಂಬ್ತಾರೆ, ಕೀರ್ತನೆ ಮಾಡ್ತಾರೆ, ಸಂಗೀತ ಆಡ್ತಾರೆ, ದೇವ್ರಿಗೋಸ್ಕರ ಎಲ್ಲ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಇವರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂತಂದರೆ, ದೇವ್ರ ಹತ್ರ ಬರೀ ಎದುರು ನೋಡೋದು ಆಶೀರ್ವಾದಗಳು, ದೇವತೆ ಎದುರು ನೋಡೋದು ಬರೀ ಏನ್ರಿ ಒಂದು ಅದ್ಭುತಗಳು ಅಲ್ಲರ. ನಾವು ಕಳೆದ ಬಾರ ನೋಡಿದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಇದೇ ಥರ ಏನಾಗಿದ್ರಂತೆ, ಬಹುಮಂದಿ ಯೇಸು ಕ್ರಿಸ್ತಿಂದ ಬರ್ತಾಯಿದ್ರು, ಸಾವಿರಾರು ಜನಗಳು ಅವ್ರದ್ದೇನು ಮಾಡ್ತಾರಂತೆ ಬರ್ತಾಯಿದ್ರು ಅಂತ ಹೇಳ್ತಾರೆ ಅಲ್ವರ. ಆದರೆ ಇವರೆಲ್ಲ ಯೇಸು ಕ್ರಿಸ್ತಿಂದ ನಂಬಿಕೊಂಡು ಬಂದ್ರಂತೆ. ಸರಿ, ಯೇಸು ಕ್ರಿಸ್ತು ಇವ್ರು ನಂಬಿದ್ರ ಅಂತ ನೋಡ್ದ ಅಂತಂದರೆ ಯೇಸು ಕ್ರಿಸ್ತು ಇವ್ರನ್ನ ನಂಬಲಿಲ್ಲ ಅಂತ ವಾಕ್ಯ ಹೇಳ್ತಾರೆ. ನೋಡಿ ವಾಕ್ಯನ ಓದೋಣ, ಯೋಹಾನ ಎರಡನೇ ಅಧ್ಯಾಯ 22 ಮತ್ತು 23 24 25 ಅರ ಓದ್ತೀರಾ? ಯೋಹಾನ ಎರಡನೇ ಅಧ್ಯಾಯ 22ರಿಂದ 25. ಬ್ರದರ್ ಸಿಸ್ಟರ್ಸ್, ಅಮೃತ ಸಿಸ್ಟರ್, ಇಜ್ರಾ ಬ್ರದರ್, ರಮೇಶ್ ಬ್ರದರ್,
ಹಾಂ ಬ್ರದರ್,
ಓದಿ. ಸಂತೋಷ್ ಬ್ರದರ್,
20
22ರಿಂದ 25 ಬ್ರದರ್.
ಯೋಹಾನ 2 22 25.
ಯೋಹಾನ ಎರಡನೇ ಅಧ್ಯಾಯ 22ನೇ ವಾಕ್ಯದಿಂದ 25ನೇ ವಾಕ್ಯ.
ಆದ್ದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ
ಇಲ್ಲ
ಈ
ಇಲ್ಲ ಇಲ್ಲ
ಮಾತು ಆತನ ಯೋಹಾನ.
ಓಕೆ, ಕರೆಕ್ಟ್ ಕರೆಕ್ಟ್, ಸಾರಿ ಓದಿ, ಸಾರಿ, ಕರೆಕ್ಟ್.
ಹ್ಞೂ. ಆದ್ದರಿಂದ ಅವನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದ್ದನ್ನು ಆತನ ಮಾತನ್ನು ಅವರು ನಂಬುವವರಾದರು. ಆತನು ಪಸ್ಕಬದ ಜಾತ್ರೆಯಲ್ಲಿ ಎರಡುಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರು ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲರನ್ನು ಬಲ್ಲವನಾದ್ದರಿಂದ ಅವರಿಗೆ ವಶವಾಗಲಿಲ್ಲ. ಆತನು ಪ್ರತಿ ಮನುಷ್ಯನ ಆಂತರ್ಯವನ್ನು ತಿಳಿದವನಾದ ಕಾರಣ ಯಾವನು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ.
ನೋಡೋರ. ಸೊ ಅಲ್ಲಿ ಯರುಸಲೇಮ್ ಪಸ್ಕದ ಸಮಯದಲ್ಲಿ ಬಹುಮಂದಿ ಆತನ ಹಿಂದೆ ಏನು ಮಾಡಿದಂತೆ ಬಂದ್ರಂತೆ, ಆತನ ಹೆಸರು ಮೇಲೆ ನಂಬಿಕೆ ಇಟ್ಟರಂತೆ ಅದರ. ಆದರೆ ಯೇಸು ಕ್ರಿಸ್ತು ಅವ್ರಿಗೆ ವಶವಾಗಿಲ್ಲ ಅಂತ ನೋಡ್ತೀರಿ. ಯಾಕೆ ವಶವಾಗಿಲ್ಲ ಅಂದರೆ, ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತಿತ್ತು ಇವರೆಲ್ಲ ಏನಕ್ಕೆ ಬರ್ತಾ ಇದ್ದಾರೆ, ಏನಕ್ಕೆ ಯೇಸು ಕ್ರಿಸ್ತು ನಂಬ್ತಾರೆ ಅಂತ ತುಂಬ ಸ್ಪಷ್ಟವಾಗಿ ಯೇಸು ಕ್ರಿಸ್ತು ಗೊತ್ತಿತ್ತು. ಏನಕ್ಕೆ ಅಂದರೆ ಬೆನಿಫಿಟ್, ಅದರ ಆಶೀರ್ವಾದಗಳಿಗೆ ಬರೀ ದೇವ್ರಿಗೆ ಒಳ್ಳೇದು ಮಾಡಬೇಕು. ಇವ್ರು ದೇವ್ರಿಗೆ ಏನಪ್ಪ ಮಾಡ್ತಾರೆ ಅಂದ್ರೆ, ಏನೂ ಇಲ್ಲ ರೀ, ಬರೀ ಕಾಣಿಕೆ ಕೊಟ್ಬಿಟ್ರೆ ಮುಗಿದು ತಿಳ್ಕೊಂಬಿಟ್ಟವ್ರೆ. ಯಾರ ಇವತ್ತು ಲೋಕದಲ್ಲಿರುವಂಥ ಕ್ರೈಸ್ತ ಸಮುದಾಯದಲ್ಲಿ ಮೆಜಾರಿಟಿ ಇರೋಂಥವ್ರು ಇಂಥವ್ರೆ ಅಂತ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವರ, ಏನ್ರಿ ಅಲ್ವರ. ಅದಕ್ಕೆ ಏನ್ರಿ ಪಾಪ ಮಾಡೋದನ್ನ ಬಿಟ್ಬಿಡ್ತಾರೆ ಅಲ್ವರ, ಪಾಪ ಮಾಡೋದನ್ನ ಎಷ್ಟೋ ಅವಾಯ್ಡ್ ಮಾಡ್ತಾರೆ. ಅದು ಏನಂತ ತಿಳ್ಕೊಂಬಿಟ್ರೆ, ಇದು ನಮಗೆ ಯೇಸು ಕ್ರಿಸ್ತನ ಹಿಂಬಾಲಿಸಿದಂತೆ ತಿಳ್ಕೊಂಬಿಡ್ತಾರೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಪಾಪ ಮಾಡೋದನ್ನ ಬಿಡೋಂಥದ್ದು ಕ್ರಿಸ್ತನ್ನ ಹಿಂಬಾಲಿಸಿದಂಥದ್ದು ಅಲ್ಲ. ಯಾಕಪ್ಪ ಅಂದರೆ, ಮೊದಲನೇದಾಗಿ ಪಾಪ ಮಾಡೋದಕ್ಕೆ ಮನುಷ್ಯನಿಗೆ ಅಧಿಕಾರ ಇದೆಯಾ ಅಂದರೆ ಇಲ್ಲ ರೀ. ದೇವ್ರನ್ನ ಮನುಷ್ಯನ ಸೃಷ್ಟಿ ಮಾಡ್ಬೇಕಾದ್ರೆ ಪಾಪ ಮಾಡು ಅಂತ ಹೇಳೋರ, ಪಾಪ ಮಾಡಬೇಡ ಅಂತ ಹೇಳೋರೆ, ಅಂದರೆ ಮಾಡೋದಕ್ಕೆ ಅಧಿಕಾರನೇ ಇಲ್ಲ ರೀ. ಮತ್ತೆ ಅದನ್ನು ಬಿಟ್ಬಿಟ್ರೆ ನಾವು ದೇವ್ರಿಗೋಸ್ಕರ ಏನೋ ಮಾಡ್ದಂಗೆ ಅಂತಂದರೆ ಇಲ್ಲ ರೀ, ಅದು ನಮ್ದು ಮಾಡೋಕ್ಕೆ ಅಧಿಕಾರನೇ ಇಲ್ಲ, ನಮ್ಮ ರೈಟೇ ಅಲ್ಲ ರೀ. ಅದನ್ನು ಮಾಡಲೇಬಾರ್ದು ಮೊದಲನೇದಾಗಿ ಪ್ರತಿಯೊಬ್ಬ ಮನುಷ್ಯರು ಯಾರೇ ಆಗಲಿ ಅದರ. ಮತ್ತೆ ಇನ್ನೇನು ಮಾಡ್ಬೇಕು ನಾವು ದೇವರಿಗೆ ಅಂತಂದರೆ, ಅದನ್ನೇ ಅಪೋಸ್ಟಲ್ ಪೌಲ್ ಹೇಳೋದು ಮುಖ್ಯವಾಗಿ ಸ್ಟೆಪ್ಪಲ್ಲಿ ಹೇಳ್ತಾರೆ. ಏನದು ಓದ ನೋಡಿ, ರೋಮಾಪುರದಲ್ಲಿ 12:1, ರೋಮಾಪುರದಲ್ಲಿ 12:1 ಸಂತೋಷಪದರು ಓದ್ತೀರಾ?
ಓದ್ತೀನಿ ಬ್ರದರ್. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ.
ನೋಡ್ರ
ಇದೇ
ನಿಮ್ಮ
ನಿಮ್ಮ
ದೇಹ,
ವಿವೇಕಪೂರ್ವಕವಾದ ಆರಾಧನೆಯು.
ವೆರಿ ಗುಡ್ ಅಲ್ಲರ. ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿ, ಇದೇ ಮಾಡಂತ ವಿವೇಕಪೂರ್ವಕ ಅಂತ ಆರಾಧನೆ. ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞ, ನಮ್ಮ ದೇಹನೇ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡ್ಬೇಕು ರೀ. ಹೆಂಗೆ ಹೋಗಿ ಸತ್ತೋಗ್ಬಿಡೋದಲ್ಲ ರೀ, ಅದಲ್ಲ ರೀ. ಏನಂದರೆ ಸಜೀವ ಯಜ್ಞ ಅಂದರೆ ಜೀವಂತವಾಗಿರ್ಬೇಕಾದ್ರೆ ದೇವರಿಗೆ ತ್ಯಾಗಮಯವಾದಂಥ ಜೀವಿತ ಮಾಡಕ್ಕೆ ನಾವು ಬಾಳ್ಬೇಕು ರೀ, ಬಾಳಿ ಬದುಕು ನೋಡಿಸ್ಬೇಕು ರೀ. ಯೇಸು ಕ್ರಿಸ್ತ ಅದೇ ಮಾಡಿದ್ರಿ ಅಲ್ವರ, ಸ್ವಂತ ನೇಮಣಕ್ಕೆ ಹೋಗಿಲ್ಲ, ನೋಡಕ್ಕೆ ಹೋಗಿಲ್ಲ ಅದರ, ತ್ಯಾಗ ಮಾಡಿದ್ರು. ತ್ಯಾಗ ಅಂದ್ರೆ ಏನು? ತ್ಯಾಗ ಅಂದ್ರೆ ಏನು ಗೊತ್ತಾ? ನಮಗೆ ಹಕ್ಕುಳ್ಳದ್ದು, ನಮಗೆ ಅಧಿಕಾರ ಇರೋಂಥದ್ದು, ಇದನ್ನ ದೇವ್ರಿಗೋಸ್ಕರ ಬಿಟ್ಟುಕೊಡೋದು ಏನ್ರಿ? ತ್ಯಾಗ ಅಲ್ಲರ. ಇವತ್ತು ಲೋಕದಲ್ಲಿ ಏನ್ರಿ ಎಲ್ಲ ಎಲ್ಲ ಸ್ವಾರ್ಥಿಗಳು ಎಷ್ಟು ಸೆಲ್ಫಿಶ್ ಆಗಿದ್ದಾರೆ. ಅಂಥ ಸಮಯದಲ್ಲಿ ಯಾರೋ ತ್ಯಾಗ ಮಾಡ್ತಾರೆ ಅಂದರೆ, ಈ ಲೋಕದಲ್ಲಿ ಯಾರೋ ತ್ಯಾಗ ಮಾಡಲ್ಲ ರೀ. ಅದು ದೇವರ ನಿಮಿತ್ತವಾಗಿ ದೇವರಲ್ಲಿರೋಂಥ ಒಂದು ಮಕ್ಕಳು ಏನು ಮಾಡಬೇಕು, ತನ್ನನ್ನು ತಾನೇ ಏನು ಮಾಡಬೇಕು, ನಿರಾಕರಿಸ್ಬೇಕು. ತ್ಯಾಗ ಮಾಡೋಕೆ ಚೆನ್ನಾಗಿರ್ಬೇಕು, ಸಿದ್ಧವಾಗಿರ್ಬೇಕು ರೀ. ಅದರ ಅಂದರೆ ನಮಗೆ ಅಧಿಕಾರ ಉಳ್ಳಂಥದ್ದು, ನಮ್ಮ ಹಕ್ಕಾಗಿರ್ಬೇಕದು, ಅದನ್ನು ಮತ್ತೊಬ್ರಿಗೇನ್ರಿ ಬಿಟ್ಕೊಡೋದೇನ್ರಿ? ತ್ಯಾಗ ಅದರ. ಕರ್ತನಲ್ಲಿ ಪ್ರೀತಿ ಅನ್ನೋದ್ರೊಳಗೆ ಯೋಚನೆ ಮಾಡಿರ್ತೀನಿ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಾವು ಯಾವುದೋ ಒಂದು ಊರಿಗೆ ಹೋಗ್ಬೇಕಪ್ಪ ಅದರ, ಆ ಊರಿಗೆ ಹೋಗೋದಕ್ಕೆ ಹಲವಾರು ಆಪ್ಷನ್ಸ್ಗಳಿದೆ ಅದರ. ಒಂದು ಏರೋಪ್ಲೇನಲ್ಲಿ ಹೋಗ್ಬೋದು, ಹೋದರೆ 10,000 ರೂಪಾಯಿ ಇದ್ದರೆ. ಇನ್ನೊಂದು ಟ್ರೈನಲ್ಲಿ ಹೋಗ್ಬೋದು, ಟ್ರೈನ್ ಹೋದರೆ 5,000 ರೂಪಾಯಿ ಆಗ್ತದೆ ಅದರ. ಇನ್ನೊಂದು ನಾವು ಬಸ್ಸಲ್ಲಿ ಕೂಡ ಏನು ಮಾಡ್ಬೋದು, ಹೋಗ್ಬೋದು. ಬಸ್ಸಲ್ಲಿ ಹೋದರೆ ಬರೀ ಕೇವಲ 2,000 ರೂಪಾಯಿ ಆಗ್ತದೆ ಅದರ. ಅಥವಾ ನಮ್ಮ ಸ್ವಂತ ಗಾಡೀಲಿ ಹೋಗ್ಬೋದು, ಒಂದು 8,000 ರೂಪಾಯಿ ಆಗ್ತದೆ ತಿಳ್ಕೊಳ್ಳಿ ಅದರ. ಒಬ್ಬ ತ್ಯಾಗ ಮಾಡೋಂಥವ್ರು, ತನ್ನನ್ನು ತಾನೇ ಸಜೀವ ಯಜ್ಞವಾಗಿ ಅರ್ಪಿಸೋಂಥ ಒಂದು ವ್ಯಕ್ತಿ, ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ ಅಂತಂದರೆ, ಏನ್ರಿ ನಾನು ತುಂಬ ಲಕ್ಸುರಿಯಸ್ ಆಗಿ ತುಂಬ ಕಂಫರ್ಟಬಲ್ಗೆ 10,000 ರೂಪಾಯಿ ಖರ್ಚು ಮಾಡಿ ಪ್ಲೇನಲ್ಲಿ ಹೋಗೋದಕ್ಕಿಂತ, ಏನ್ರಿ ಅದೇ ಒಂದು ದುಡ್ಡನ್ನ ನಾನು ಕಮ್ಮಿ ಬೆಲೆಯಲ್ಲಿ ಒಂದು ಟ್ರೈನಲ್ಲೋ ಯಾವ್ದಲ್ಲ ಹೋದವಾಗ ಕೇವಲ ಒಂದು 2-3 ಸಾವಿರದಲ್ಲಿ ನಾನು ಖರ್ಚು ವೆಚ್ಚಗಳನ್ನ ಮುಗಿಸಿ ಇನ್ನೂ ಬಾಕಿಯಾಗಿರೋಂಥ 7,000 ರೂಪಾಯಿನ ನಾನು ಉಳಿಸ್ದಾವಾಗ, ಆ ಉಳಿಸಿರೋಂಥ 7,000 ರೂಪಾಯಿನ ನಾನು ಏನು ಮಾಡ್ಬೋದು, ದೇವ್ರಿಗೆ ನಾನು ಖರ್ಚು ಮಾಡ್ಬೋದಲ್ಲ ಅಂತ ಯೋಚನೆ ಮಾಡದೆ ಸಜೀವ ಯಜ್ಞ ತ್ಯಾಗ ಅಂತ ಹೇಳೋದು. ಅದು ನಮ್ಮ ಹಕ್ಕು ರೀ, ಯೋಚನೆ ಮಾಡ್ರಿ. 10,000 ರೂಪಾಯಿ ನೀವು ಸ್ವಂತಕ್ಕಾಗಿ ಉಪಯೋಗಿಸ್ಕೊಳೋದು ಅದು ತಪ್ಪಿಲ್ಲ, ಅದು ನಮ್ಮ ಅಧಿಕಾರ ರೀ. ನಾವು ದುಡ್ದಿರೋದು ಹೆಂಗೆ ಬೇಕು ಖರ್ಚು ಮಾಡ್ತೀವಿ, ಯಾರು ಕೇಳೋರಿಲ್ಲ. ಆದರೆ ಒಬ್ಬ ಕ್ರಿಸ್ತನ ಶಿಷ್ಯನಾಗೋನು, ಕ್ರಿಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯುವಂಥವ್ರು ಇದನ್ನು ಸ್ವಂತಕ್ಕಾಗೆ ಖರ್ಚು ಮಾಡ್ಕೊಂಡ್ರ, ದೇವ್ರಿಗೋಸ್ಕರ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿರೋರು ಏನಂಥದ್ದು ತ್ಯಾಗ ಮಾಡುವಂಥದ್ದು ಅಲ್ಲ. ಆ ತ್ಯಾಗ ಮಾಡಿ ಇನ್ನೂ ಬಾಕಿ ಇರೋಂಥ ಒಂದು ಎಂತ ಇರೋಂಥ ಹಣಕಾಸಲ್ಲಿ ಅದನ್ನು ದೇವ್ರಿಗೋಸ್ಕರ ಏನು ಮಾಡ್ಬೋದು, ನಾವು ಬೇರೆ ರೀತಿ ಉಪಯೋಗಿಸ್ಬೋದಲ್ಲ ಅಂತ ಥಿಂಕ್ ಮಾಡೋದೆ ಏನ್ರಿ ಹಾಂ ನಮ್ಮ ನಿಮ್ಮ ನಿಮ್ಮ ದೇಹವನ್ನು ಸಜೀವ ಯಜ್ಞವಾಗಿ ಅರ್ಪಿಸಿ. ಇದನ್ನೇ ಯೇಸು ಕ್ರಿಸ್ತ ಹೇಳಿದ್ದು, ಎಂಥದ್ರು ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊತ್ತು ಯಾರು ಏನಾಗೋದಕ್ಕೆ ಸಾಧ್ಯ ಇಲ್ಲ, ನಾನು ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಕ್ರಿಸ್ತನ ಶಿಷ್ಯನು ಅಂದರೆ ತನ್ನನ್ನು ತಾನೇ ಫಸ್ಟ್ ಏನ್ರಿ ನಿರಾಕರಿಸ್ಬೇಕು. ಎಲ್ಲ ವಿಚಾರದಲ್ಲಿ ಏನಾಗಬೇಕು, ನಿರಾಕರಿಸೋದಕ್ಕೆ ಏನಾಗಿರ್ಬೇಕು, ಫಸ್ಟ್ ಸಿದ್ಧವಾಗಿರ್ಬೇಕು. ಶಿಲುಬೆ ಎತ್ಕೊಬೇಕು, ಶಿಲುಬೆ ಎತ್ಕೊಬೇಕಾರೆ ಏನ್ರಿ ನಾವೇ ನೋಡಲ್ಲ ಕಳವರ, ಶಿಲುಬೆ ಎತ್ಕೊಬೇಕಾರೆ ಏನರ್ಥ, ಒಂದು ಚೈನು ಹಾಕ್ಬಿಟ್ಟು ಡಾಲರ್ ಕ್ರಾಸ್ ಹಾಕೊಂಬಿಟ್ರೆ ಮುಗೀತಾ ಹೇಳ್ರಿ, ಮುಗೀತಾ? ಅಯ್ಯಯ್ಯೋ ಏನಪ್ಪ ಯಾರು ಉತ್ತರ ಕೊಡ್ತಾರೆ ಯಾಕೆ ಯಾಕೆ ಎಲ್ಲ ಇದ್ರೆ ಇಲ್ಲ.
ಇಲ್ಲ ಇಲ್ಲ, ತಪ್ಪು ತಪ್ಪು ಅದು.
ಮತ್ತೆ ಶಿಲ್ಬೆನ್ ಏನರ್ಥ?
ಶಿಲುಬೆ ಅಂದ್ರೆ ಬ್ರದರ್, ಪ್ರತಿನಿತ್ಯ ನಾವು ಕಷ್ಟ, ಕ್ರಿಸ್ತನು ಸಹ ಪಟ್ಟಂತ ಕಷ್ಟ ನಾವು ಪಡಬೇಕು ಬ್ರದರ್.
ಕ್ರಿಸ್ತರ ನಿಮಿತ್ತವಾಗಿ ಕಷ್ಟ ಸಂಕಟಗಳನ್ನ ಹೊರೆ ಹೊತ್ಕೊಳಕ್ಕೆನಾಗಿರ್ಬೇಕು ಇರಬೇಕು. ಅವ್ರಿಗೋಸ್ಕರ ಜವಾಬ್ದಾರಿ, ಅವ್ರಿಗೋಸ್ಕರ ರಿಸ್ಕು ಅದರ ತೊಡೋದಕ್ಕೆನಾಗಿರ್ಬೇಕು, ನಾವು ಸಿದ್ಧವಾಗಿರ್ಬೇಕು ಅಲ್ವರ. ಏನ್ರಿ ನೋಡಿರ್ತೀನಿ, ಇವಾಗ ಯೋಚನೆ ಮಾಡಿರ್ತೀನಿ, ನಮಗೊಂದು ಮದುವೆ ಇರ್ತದಪ್ಪ, ಅದೇ ಟೈಮ್ಗೆ ಏನ್ರಿ ಒಂದು ಬೈಬಲ್ ಸ್ಟಡಿ ಇರ್ತಾರೆ. ಇವಾಗ ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಿ, ಯಾವುದು ಮುಖ್ಯತ್ವ ಕೊಡ್ತೀರಿ?
ಬೈಬಲ್
ಬೈಬಲ್
ಸ್ಟಡಿ
ಸ್ಟಡಿ.
ಅವರು ಮದುವೆಗೆ ಇಂಪಾರ್ಟೆಂಟ್ ಕೊಡ್ತಾರೆ ಬ್ರದರ್.
ಬೈಬಲ್ ಸ್ಟಡಿಗೆ ಇಂಪಾರ್ಟೆನ್ಸ್ ಕೊಟ್ಟಾವಾಗ ನಮ್ಮನ್ನು ನಾವೇ ನಿರಾಕರಿಸ್ತಂತೆ ಅಲ್ದ್ರ. ಬೈಬಲ್ ಸ್ಟಡಿ ಮುಗಿದ ನಂತರ ಏನಾಗ್ಬೋದು, ಅಲ್ಲಿಗೆ ಹೋಗ್ಬೋದಲ್ವರ? ಏನ್ರಿ ತನ್ನ ತಾನೇ ಏನು ಮಾಡ್ದಂಗೆ, ನಿರಾಕರಿಸ್ದಂಗೆ, ಮುಖ್ಯತ್ವ ಫಸ್ಟ್ ಯಾರು ಕೊಟ್ಟಂಗೆ, ದೇವರ ಕೆಲಸಕ್ಕೆ ಏನು ಮಾಡ್ದಂಗೆ ಕೊಟ್ಟಂಗೆ. ಕರ್ತನಲ್ಲಿ ಪ್ರೀತಿ ಹಸುಗಳೇ, ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ರಿ ಕ್ರಿಸ್ತನಿಂದೆ ಆತನ ಹೆಂಗೆ ಮಾಡಿದ್ರೆ ನಂಬಿಕೆ ಆಗಿದ್ರು ಆತನ ಇರ್ಬೇಕ್ರಿ. ಅದಕ್ಕೆ ನಾವು ನೋಡ್ಬೇಕಾದ್ರೆ ಕರ್ತನ ಪ್ರೀತಿ ನೋಡಿದ್ರೆ ಕಳವಾದ ಏನಪ್ಪ ನೋಡಿದ್ರೆ, ಕ್ರಿಸ್ತನ ಬಂದ್ಬಿಟ್ಟು ಎಲ್ಲಾರ್ಕಿಂತ ಜ್ಞಾನಿ, ಸೊಲೋಮನ್ಕಿಂತ ಜ್ಞಾನಿ. ಅವರೇನೋ ತನ್ನ ಜ್ಞಾನ ಉಪಯೋಗಿಸಿದ್ರೆ ಲೋಕದಲ್ಲಿ ಇವತ್ತು ಎಲ್ಲರ್ಕಿಂತ ದೊಡ್ಡ ಐಶ್ವರ್ಯವಂತರಾಗಿರ್ಬೋದಾಗಿತ್ತು. ಆದರೆ ಐಶ್ವರ್ಯವಂತನ ಆಗಕ್ಕೆ ಅವ್ರು ಯೇಸುಗೂ ಮನ್ಸು ಮಾಡಾರ ಇಲ್ಲ ರೀ, ಮಾಡ್ಬೋದಾಗಿತ್ತು. ಯಾವ ಮೀನಿನ ಬಾಯಿನಲ್ಲಿ ಎಷ್ಟು ನಾಣ್ಯ ಇದೆ ಅಂತ ಗೊತ್ತಿರೋನಿಗೆ ಎಷ್ಟು ಭೂಮಿಯಲ್ಲಿ ಎಲ್ಲೆಲ್ಲಿ ಚಿನ್ನ ಇದೆ ಅಂತ ಗೊತ್ತಿರಲ್ವಾ. ಅವರು ಎಲ್ಲೆಲ್ಲಿ ಶಿಷ್ಯನಲ್ಲಿ ಉಪಯೋಗಿಸ್ಕೊಂಡ್ಬಿಟ್ಟು ಚಿನ್ನದ ಗಣಿನೇ ಓಪನ್ ಮಾಡ್ಬೋದಾಗಿತ್ತು, ಅದರ ದೊಡ್ಡ ಐಶ್ವರ್ಯನಾಗ್ಬೋದಿತ್ತು. ಹೆಂಗರೂ ಸಾವಿಲ್ಲ, ಇವತ್ತವರೆಗೂ ಜೀವಂತವಾಗಿರ್ಬೋದಾಗಿತ್ತು. ಆದರೆ ಮಾಡಿದ್ರ ಅದನ್ನ ಅಂದರೆ ಮಾಡಲಿಲ್ಲ, ಯಾಕೆಂದ್ರೆ ಅದು ದೇವ್ರ ಚಿತ್ತ ಅಲ್ಲ. ತ್ಯಾಗ ಮಾಡೋಂಥದ್ದು ಏನ್ರಿ ದೇವ್ರ ಚಿತ್ತ? ಹಂಗಾರೆ ತ್ಯಾಗ ಮಾಡೋಂತೇನು ಬ್ರದರ್? ಎಲ್ಲ ಕಡೆ ಹಂಗಾರೆ ಎನ್ ಜಿ ಒ ಕಟ್ಬಿಡ್ಬೇಕಾ, ಹೋಮ್ ಫಾರ್ ದ ಏಜ್ ಕಟ್ಟಬೇಕಾ, ಅನಾಥಾಶ್ರಮಗಳನ್ನ ಕಟ್ಟಬೇಕಾ, ಬಡ ಮಕ್ಕಳಿಗೆ ಊಟ ಕೊಡಬೇಕಾ ಅಂತಂದ್ರೆ ಇಲ್ಲ ರೀ, ಅಲ್ಲ ರೀ. ಯೇಸು ಕ್ರಿಸ್ತು ಯಾವ ಕೆಲಸನ ಮಾಡಲಿಲ್ಲ, ಅಪೋಸ್ತಲ್ಸ್ ಆಗಲಿ, ಯಾರು ದೇವ್ರ ಮಕ್ಕಳು ಈ ಕೆಲಸ ಮಾಡಿದ್ರೆ ಬೈಬಲ್ ರೆಕಾರ್ಡೇ ಇಲ್ಲ ರೀ. ಮತ್ತು ನಾವೇನು ಮಾಡಬೇಕು ಅಂದರೆ, ನಾವು ಕ್ರಿಸ್ತನಿಗಾಗಿ ಏನು ಮಾಡಬೇಕು, ನಮ್ಮಲ್ಲಿರೋಂಥ ಸ್ವಂತ ಸ್ವಾರ್ಥನ ಫಸ್ಟೇ ಮಾಡಬೇಕು ಬಿಡ್ಬೇಕು ರೀ ಅಲ್ದರ. ಪ್ರೀತಿಯು ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಬೈಬಲ್ ಐತಲ್ಲ 1 ಕೊರಿಂಥ 13 ಅಲ್ದರ. ನಾವು ದೇವ್ರಿಗೋಸ್ಕರ ನಾವು ಬಿಟ್ಕೊಡೋಕೆ ಏನಾಗಿರ್ಬೇಕು ರೀ ಇರ್ಬೇಕು ರೀ ಅಂದ್ರೆ ಅದು ತ್ಯಾಗ. ಯಜ್ಞ ಹಳೆ ಕಾಲದಲ್ಲಿ ಯೋಚನೆ ಮಾಡಿ, ಬಲಿಪೀಠ ಮೇಲೆ ಯಜ್ಞ ಏನು ಮಾಡೋರು, ಸುಡೋರು, ಹೆಂಗೆ ಸುಡೋರು ಅಲ್ವರ? ಅದನ್ನು ಕುಯ್ಬೇಕಾರೆ ಅದನ್ನ ಕಡ್ದು ಅಲ್ಲಿ ಆ ದೇಹನ ಆ ಬಲಿಪೀಠ ಏನ್ಬೇಕಾರೆ ಏನಾಗೋದಲ್ಲಿ ತಗನ ಬಲಿ ಆಗೋದು ನೋಡಿರ್ತೀನಿ ಅದರ. ಇದೇ ಥರ ಜೀವಂತವಾಗಿರ್ಬೇಕಾದ್ರೆ ನಮ್ಮ ಕಷ್ಟ ಸಂಕಟ ಶೋಧನೆಗಳನ್ನೆಲ್ಲ ಸಹಿಸ್ಕೊಳಂತಾರೆ ಏನಾಗಿರ್ಬೇಕು ಇರಬೇಕು. ಇದನ್ನೇ ನಾವೇನು ನೋಡಿದ್ದು, ಕರೆಯಲ್ಪಟ್ಟವರಾಗಿದ್ರೆ ಸಾಲಲ್ಲ, ಯೇಸು ಸೆಮ್ಡ್ಬೇಕು, ಹಿಂಬಾಲಿಸೋರಾಗಿರ್ಬೇಕು. ಅದನ್ನೇ ಮತ್ತೆ 22:14 ಹೇಳೋದು ಏನಂತ ಹೇಳ್ತಾರೆ ಏನ್ರಿ, ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡ್ರ ಕರ್ತನಲ್ಲಿ ಪ್ರೀತಿಗಳು, ಆಯಲ್ಪಟ್ಟವರು ಸ್ವಲ್ಪ ಜನ. ನಾವು ಕರೆಯಲ್ಪಟ್ಟವರಾಗಿದ್ರೆ ಸಾಲ, ಬಿಲೀವರ್ಸ್ ಆಗಿದ್ರೆ ಸಾಲ, ಏನಾಗಬೇಕು ಫಾಲೋವರ್ಸ್ ಆಗಬೇಕು. ಆಯಲ್ಪಟ್ಟವರಾಗಿರ್ಬೇಕ್ರಿ, ಕರೆಯಲ್ಪಟ್ಟವರಾಗಿದ್ರೆ ಏನು ಪ್ರಯೋಜನ ಇಲ್ಲ. ಬಿಲೀವರ್ಸ್ ಆಗಿದ್ರೆ ಏನೋ ಪ್ರಯೋಜನ ನೋಡಿದ್ಲ. ಬಿಲೀವರ್ಸ್ ಎಷ್ಟು ಜನ ಯೇಸು ಕ್ರಿಸ್ತು ಬಿಲೀವ್ ಮಾಡ್ತಾರೆ? ಯೇಸು ಕ್ರಿಸ್ತು ಇವನು ಬಿಲೀವ್ ಮಾಡಿದ್ರ? ಇಲ್ಲ, ಯೇಸು ಕ್ರಿಸ್ತು ಎದುರು ನೋಡಿದ್ದೆ ಫಾಲೋವರ್ಸ್ ಅದರ. ಏನ ಯಾರ್ದನ್ನ ಏನ್ರಿ ಫಾಲೋ ಮಾಡೋಕ್ಕೆ ಮನಸ್ಸಿದೆಯಾ ಅಂತ. ಇದನ್ನೇ ಏನು ಮಾಡಿದ್ದು ಯೇಸು ಕ್ರಿಸ್ತು ಏನು ಮಾಡಿದಲ್ಲಿ ಅಲ್ಲಿ ನೋಡಿದ್ದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಏನ್ರಿ, ನಾವು ಸತ್ಯವೇದದಲ್ಲಿ ಏನಪ್ಪ ನೋಡ್ತೀರಿ ಅದನ್ನೇ ನೋಡೋದು. ಇಲ್ಲಿ ನೋಡಿ ಓದೋಣಂತೀನಿ, ಲೂಕ 15:26 ಓದಿ. ಲೂಕ 15:26-27 ಅಮೃತ ಸ್ಟಾರ್ ಓದ್ತೀರಾ?
ಎಸ್ ಬ್ರದರ್.
ಲೂಕ್ 14 ಸಿಸ್ಟರ್, 25-27.
ಬಹುಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಿರಲಾರನು. ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು.
ನೋಡಿಲ್ಲ ಅದು ಯಾರು ನೋಡ್ಬಿಟ್ಟು ಹೇಳೋದು, ದೊಡ್ಡ ಗುಂಪು ತನ್ನ ಹಿಂದೆ ಬರ್ತಿರ್ಬೇಕು, ಆ ಗುಂಪಿಗೆ ತಿರುಗಿ ಹೇಳ್ತಾರೆ ಸುಮ್ಮನೆ ಬರೋದು ಏನು ಪ್ರಯೋಜನ ಇಲ್ಲಪ್ಪ, ಅವ್ರೇನು ಬೇಕೋ ಅವರ ನನ್ನ ಹಿಂಬಾಲಿಸೋರಾಗಿರ್ಬೇಕು. ಇದನ್ನೇ ನಾವು ಏನು ನೋಡಿದ್ದು, 10 ಮಂದಿ ಕುಷ್ಠರೋಗಿಗಳಿಗೆ ಕಾಯಿಲೆ ವಾಸಿ ಮಾಡ್ತಾರೆ, 9 ಮಂದಿ ಹೊರಟೋಗ್ಬಿಡ್ತಾರೆ, ಅದ್ಭುತ ಆಯಿತು ಎಲ್ಲ ಸ್ಪಿರಿಟ್ ಹೊರಟೋಗ್ಬಿಡ್ತಾರೆ. ಆದರೆ ಕ್ರಿಸ್ತನಿಗೆ ಬಂದು ಕೃತಜ್ಞತೆ ಸಲ್ಲಿಸೋರು ಯಾರು? ಬರೀ ಕೃತಜ್ಞತೆ ಸಲ್ಲಿಸೋರು ಬರೀ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಹೋಗೋದಲ್ಲ ರೀ, ಆತನು ಕ್ರಿಸ್ತನ್ಗೆನೆ ಏನಾದರು ಮುಡುಪಾಗ್ಬಿಟ್ರೆ ಅದರ ಆ ಥರ ಈ ಜನ ಯೇಸು ಕ್ರಿಸ್ತ ಹೇಳ್ತಾರೆ ಏನಪ್ಪ ಹಾಂ ಕುಷ್ಠರೋಗಿಗಳು ವಾಸ ಮಾಡೋದು 9 ಜನಕ್ಕೆ ದೇವರಿಗೆ ಸ್ವಸ್ಥತೆ ಬಂದಿರೋ ಒಬ್ಬ ಮನುಷ್ಯನ ಇವತ್ತು ಕ್ರೈಸ್ತರ
ಇಲ್ಲಿ
ಒಳಗಡೆ ಇರೋದು ಅಂಥ ಜನಗಳೇ ಅಂತ ಅಂದರೆ ಕ್ಯಾಟಗರಿ ಹಂಗಿರೋದು 99% ಇದೇ ಥರ ಇರೋದು. ಆದರೆ ನಾವು ಹಿಂಗಿರಬೇಕು ಅಂತಂದರೆ ವಿಶ್ವಾಸ ಪಡೋರು ಮಾತ್ರ ಅಲ್ಲ ಹಿಂಬಾಲಿಸೋರಾಗಿರ್ಬೇಕು. ಯಾವಾಗ ನಾನು ಕ್ರಿಸ್ತನ ಹಿಂಬಾಲಿಸ್ತೀನಿ ಅಂತ ನನ್ನ ನಾನೇ ಏನು ಮಾಡ್ತೀನಿ ನನ್ನ ದೇಹವನ್ನು ಸಜೀವವಾಗಿ ನಮಗೆ ಅರ್ಪಿಸ್ತೀನಿ ಅಂತ ಹೇಳ್ತಿರೋ ಆವಾಗೇ ದೇವರು ನಮ್ಗೆ ಏನು ಮಾಡೋದು ಪವಿತ್ರ ಆತ್ಮನ ಕೊಡೋದು. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಯೇಸು ಕ್ರಿಸ್ತನ ಯಾವ ಪವಿತ್ರ ಆತ್ಮ ಕೊಟ್ಟರು ಹುಟ್ಟಿದ ತಕ್ಷಣ ಕೊಟ್ಬಿಟ್ರ ಹುಟ್ಟಿದ ತಕ್ಷಣ ಕೊಟ್ರ ಪವಿತ್ರ ಆತ್ಮ ಯಾವಾಗ ಕೊಟ್ಟಿದ್ದು ಯೇಸು ಕ್ರಿಸ್ತನ ಪವಿತ್ರ ಆತ್ಮ ಯಾವಾಗ ಹೇಳ್ರಿ?
ದೀಕ್ಷಾ ಸ್ನಾನ ತಕೊಂಡ ಮೇಲೆ ಬರೋದು.
ಹಾಂ ದೀಕ್ಷಾಸ್ನಾನ ತಗೊಂಡಿದ ಮೇಲೆ ಅಲ್ವರಾ. ಅವರು ದೀಕ್ಷಾಸ್ನಾನ ತಗೊಂಡ್ಬೇಕಾದ್ರೆ ಹೆಂಗಿತ್ತು ಅವ್ರ ಮನಸ್ಸು? ಎಬ್ರೆಯರು 10ನೇ ಅಧ್ಯಾಯ ಓದ್ರಿ ಯಾರದ? ಇಬ್ರಿಯರು 10ನೇ ಅಧ್ಯಾಯ ಹಾಂ 5ನೇ ವಾಕ್ಯ ಓದಿಂತ್ರಿ. ಹೆಬ್ರೂಸ್ 10:5 ಹಾಂ ಹಾಂ ಓದ್ರಿ ಯಾರದ? ಹಾಂ ಹೆಬ್ರೂಸ್ 10:7 ಓದಿ. ಹಾಂ ಓದಿ ಸರ್.
ಆಗ ನಾನು ಇಗೋ ದೇವರೇ, ನನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದನು ಅನ್ನುತ್ತಾನೆ.
ನೋಡ್ರ ಏನ್ ಹೇಳ್ತಾರೆ, ಈಗೋ ದೇವರೇ ನಿನ್ನ ಚಿತ್ತವನ್ನು ನಿರ್ವಹಿಸೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ. ಈಗೋ ದೇವರೇ ಬರ್ತಾ ಇದ್ ಏನಕ್ಕೆ ನನ್ನ ಚಿತ್ತ ನಿರ್ವಹಿಸೋದಿಕ್ಕ? ನಿನ್ ಚಿತ್ತ ದೇವರೇ ನೀನೇನೆಲ್ಲ ಹೇಳ್ತಾ ಮಾಡಕ್ಕೆ ಏನ್ ಮಾಡ್ತೀನಿ ನೀನು? ಬರ್ತಾ ಇದ್ದೀನಿ. ಈ ಒಂದು ಯೇಸು ಕ್ರಿಸ್ತ ಹೇಳಿದಂತ ಮಾತು ಯಾವಾಗ ಹೇಳಿದ್ರು ಅಂದ್ರೆ ದೀಕ್ಷಾಸ್ನಾನ ತಗೊಂಡ್ಬೇಕ್ರಿ. ಈಗೋ ದೇವರೇ ಬರ್ತಾ ಇದ್ದೀನಿ ನಿನ್ ಚಿತ್ತವನ್ನು ನಿರ್ವಹಿಸೋದಕ್ಕೆ ಬರ್ತಾ ಇದ್ದೀನಿ. ಪುಸ್ತಕದ ಸುರುಳಿಯಲ್ಲಿ ನನ್ನ ಬಗ್ಗೆ ಬರ್ದಿದ್ಯಲ್ಲ ಇವೆಲ್ಲ ವಾಗ್ದಾನಗಳನ್ನ ಎಲ್ಲಾ ಪ್ರವಾದಗಳನ್ನ ನೆರವೇರಿಸಿ ಬರ್ತಾ ಇದ್ದೀನಿ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡೋಕೆ ಏನ್ ಮಾಡ್ತಾ ನೀನು ಬರ್ತಾ ಇದ್ದೀನಿ ಹೇಳ್ತಾರೆ. ಈ ಒಂದು ಸ್ಪಾಟ್ ಅಲ್ಲೇ ಈ ಒಂದು ಮೈಂಡ್ ಅಲ್ಲಿ ಇರಬೇಕಂದ್ರೆ ಕ್ರಿಸ್ತನಿಗೆ ಮಾಡಿ ದೇವರು ಪವಿತ್ರ ಆತ್ಮ ಅಂತ ಏನ್ ಮಾಡಿದ್ರಿ ಕೊಟ್ಟಿದ್ರು ಕರೆಕ್ಟಾ? ಮುಂಚೆ ಕೊಟ್ಬಿಟ್ರ ಬ್ಯಾಪ್ಟಿಸಮ್ ತೊಗೊಂಡ ಕೊಟ್ಟಿದ್ರಿ. ಅದೇ ಪ್ರಕಾರ ಕರ್ತನಲ್ಲಿ ಪ್ರೀತಿ ತರಿಸ್ಕೊಳ್ಳಿ. ನಾವು ಯಾವಾಗ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತಿರೋ ದೇವ್ರು ನಮ್ಗೆ ಅವಾಗ ಏನ್ ಮಾಡೋದು ಪವಿತ್ರ ಆತ್ಮ ಅಂತ ಏನ್ರಿ ಮಾಡೋದು ಕೊಡೋದು ಅಲ್ವರ. ಹಾಂ ಆ ಪವಿತ್ರ ಆತ್ಮ ಏನ್ ಮಾಡ್ತದೆ ನಮ್ಗೆ ದೇವರು ಮುದ್ರೆ ಆಗ್ತಾರಂತೆ ನೋಡ್ರಿ ಅಂತೀನಿ ಅಲ್ವರ. ಓದಿ 2ನೇ ಕೊರಿಂಥ 1ನೇ ಅಧ್ಯಾಯ 22ನೇ ವಾಕ್ಯ. 2ನೇ ಕೊರಿಂಥ 1ನೇ ಅಧ್ಯಾಯ 22ನೇ ವಾಕ್ಯ. ರಮೇಶ್ ಬದರ್ ಓದ್ಬೋದಾ? ರಮೇಶ್ ಅರ್ಕಲ್ಗುಡ್.
ಓದ್ತೀನಿ ಬ್ರದರ್.
ಹಾಂ
2 ಕೊರಿಂಥ
ಒಂದನೇ ಅಧ್ಯಾಯ 22ನೇ ವಾಕ್ಯ.
ಆಯ್ತು ಬ್ರದರ್, ಓದ್ತೀನಿ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಕಾರವಾಗಿ ಅನುಗ್ರಹಿಸಿದ್ದಾನೆ.
ನೋಡ್ರ ನಮ್ಮ ಮುದ್ರೆ ಹಾಕಿ ಪವಿತ್ರ ಆತ್ಮವನ್ನು ಏನ್ಬಿಡಿ ನಮ್ಮ ಸಂಚಾಕರವಾಗಿ ಏನ್ಬಿಟ್ಟಿರ್ತೀವಿ ನೋಡ್ರ. ಆವಾಗೆ ಒಬ್ಬ ಏನಾಗೋದು ನೂತನ ಸೃಷ್ಟಿ ಆಗೋದು. ಬೈಬಲ್ ಐತಲ್ಲ ಯಾರೋ ಕ್ರಿಸ್ತನ್ ಇದ್ರೆ ಏನಾಗಿದ್ರೆ ನೂತನ ಸೃಷ್ಟಿ, ಹಳೆದೆಲ್ಲ ಏನಾಯ್ತೋ ಹೊಟ್ಟೋಯ್ತು ಅದು ಏನಾಗಿದೆ ನೂತನ ಆಗಿದ್ದಾನೆ ಅಂತಂದ್ಬಿಟ್ಟು ಅಂದ್ರ ನೋಡಿ ಓದನ. 2 ಕೊರಿಂಥಿಯನ್ಸ್ 5th chapter 17th verse. 2 ಕೊರಿಂಥಿಯನ್ಸ್ 5th chapter 17th verse. ಎಸ್ತರ್ ಸಿಸ್ಟರ್ ಓದ್ತೀರಾ? ಎಸ್ತರ್ ಸಿಸ್ಟರ್ ಏನಿದ್ದೀರಾ? 2 ಕೊರಿಂಥಿಯನ್ಸ್ 5:17 ಓದ್ಬೋದಾ? ಓಕೆ ಎಜ್ರಾ ಬ್ರದರ್ ಓದ್ತೀರಾ?
ಬ್ರದರ್, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನದಲ್ಲಿದ್ದ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು.
ನೋಡ್ರ ಏನೋ
ಇದೆಲ್ಲ
ಕ್ರಿಸ್ತನಲ್ಲಿ
ದೇವರಿಂದಲೇ
ಇದ್ದಾರೆ
ಉಂಟಾದದ್ದು.
ಒಬ್ಬ ನೂತನ ಸೃಷ್ಟಿ. ಯಾವಾಗ ನೂತನ ಸೃಷ್ಟಿ ಆಗೋದು? ಯಾವಾಗ ದೇವರು ಪವಿತ್ರಾತ್ಮ ಕೊಡ್ತಾರೋ ಅವಾಗ ಏನಾಗೋದು ಅವನು ನೂತನ ಸೃಷ್ಟಿ ಆಗೋದು. ನೋಡ್ರ ಅವಾಗ ಏನಾಗೋದು ಹಾ ಈ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಕೇಳಿದಿರಾ? ಕೇಳಿದಿರಾ ಬಾರ್ನ್ ಅಗೇನ್ ಕ್ರಿಶ್ಚಿಯನ್? ಏನಪ್ಪಾ ನೀವು ಎಲ್ಲಿಗೆ ಹೋಗ್ತೀರಾ ಅಂತಂದ್ರೆ ನೀವು ಯಾರು ಅಂತಂದ್ರೆ ನಾನು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಹೊಸದಾಗಿ ಹುಟ್ಟಿರಂಥ ಕ್ರೈಸ್ತವರು ಅಂತ ಹೇಳ್ತಾರೆ. ಏನದು ಹೊಸದಾಗಿ ಹುಟ್ಟಿರೋ ಕ್ರೈಸ್ತವರು ಅದರ ಏನ್ರಿ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಪವಿತ್ರ ಆತ್ಮದಿಂದ ಹುಟ್ಟಿರೋ ನಾವು ಅಂತ ಅಂತ ಹೇಳ್ತಾರೆ ಅದರ ಏನಿದು ಪವಿತ್ರ ಆತ್ಮ ಹುಟ್ಟೋದು? ಈ ಪ್ರಶ್ನೆನ ಯೇಸು ಕ್ರಿಸ್ತನ್ಗೆ ನಿಕೋಡಿಮನು ಬಂದು ಕೇಳ್ತಾನೆ. ಯಾವಾಗ ಬಂದು ಕೇಳ್ತಾನೆ ಅಂತಂದ್ರೆ ರಾತ್ರಿ ಹೊತ್ತು, ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಬಂದ್ರೆ ಎಲ್ಲರ ಮುಂದೆ ಕೇಳ್ಬಿಟ್ರೆ ಇವ್ರ ಬಗ್ಗೆ ಗೊತ್ತಾಗ್ಬಿಡ್ತಾರೆ ಅಂತ ಇವ್ರು ಏನ್ ಮಾಡ್ತಾರೆ, ಸೀಕ್ರೆಟ್ ಆಗಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ಕೇಳ್ತಾರೆ, ಸ್ವಾಮಿ ಏನ್ರಿ ಹೊಸದಾಗಿ ಹುಟ್ಟಬೇಕನ್ನು ಏನು ಅಂತ ನೋಡಿ. ಯಾವಾಗ ಯೇಸು ಕ್ರಿಸ್ತನ ಹೇಳ್ತಾರೆ ಓದನ, ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ. ಸಂತೋಷ್ ಬೇದ್ರೆ ಓದ್ತೀರಾ?
ಹಾ ಓದ್ತೀನಿ ಬ್ರದರ್. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು.
ನೋಡ್ರ, ಒಬ್ಬ ಆತ್ಮನಿಂದಲೂ ಏನ್ರಿ ಆಮೇಲೆ ನೀರಿನಿಂದ ಹುಟ್ಟಿದ್ರಿದ್ರೆ ಅವ್ನು ದೇವರಾಜ್ಯಕ್ಕೆ ಸೇರಕ್ಕೆ ಸಾಧ್ಯ ಇಲ್ಲ, ಹೊಸದಾಗಿ ಹುಟ್ಟಬೇಕು ಅಂತಂದು ಹೇಳ್ತಾರೆ. ಇವಾಗ ಹಿಂಗೆ ಕೇಳಿದ ತಕ್ಷಣ ಇವ್ರಿಗೆ ಏನಾಗ್ಬಿಡ್ತಾರೆ, ಆಶ್ಚರ್ಯ ಆಗ್ಬಿಡ್ತಾರೆ. ಅದರ ಇವಾಗ ಈ ಥರ ಹೊಸದಾಗಿ ಹುಟ್ಟ ನೋಡಿ ತಲ್ಲಿದ್ದೀನಿ, ಹೊಸದಾಗಿ ಹುಟ್ಟೋದು ಅದಕ್ಕೆ ಹೇಳ್ತಾರೆ, ಅಂಟಿಲ್ ಯು ಆರ್ ಬಾರ್ನ್ ಅಗೇನ್ ಯು ಕಾಂಟ್ ಎಂಟರ್ ದ ಕಿಂಗ್ಡಮ್ ಆಫ್ ಗಾಡ್, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್. ಅದರ ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್, ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಅಂತ ಅಂತಾರೆ, ಹೊಸದಾಗಿ ಹುಟ್ಟಿರೋರು ಅಂತ ಹೇಳ್ತಾರೆ. ಸರಿ, ಈ ಹೊಸದಾಗಿ ಹುಟ್ಟಿರೋರು ಹೇಗಿರ್ತಾರಂತೆ ಅದನ್ನು ಯೇಸು ಕ್ರಿಸ್ತು ಅಲ್ಲೇ ಹೇಳ್ತಾರೆ ನೋಡ್ತೀನಿ. ಬಾರ್ನ್ ಅಗೇನ್ ಆದರೆ ಹೇಗಿರ್ತಾರೆ ಅಂತ ಯೇಸು ಕ್ರಿಸ್ತು ಅಲ್ಲೇ ಹೇಳ್ತಾರೆ. ಎಲ್ಲಿ? ಅದೇ ಅಧ್ಯಾಯದಲ್ಲಿ 8ನೇ ವಾಕ್ಯ ಓದೋ ನೋಡ್ರಿ, 8ನೇ ವಾಕ್ಯ ಓದಿ ಬಿದ್ದಾರೆ.
ಆಶ್ಚರ್ಯ ಪಡಬೇಡ, ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು.
ನೋಡ್ರ, ಆತ್ಮನಿಂದ ಹುಟ್ಟೋರು ಹೆಂಗಿರ್ತಾರಂತೆ, ಗಾಳಿಯಾಗಿರ್ತಾರಂತೆ ರೀ. ಗಾಳಿ ಇಷ್ಟ ಬಂದ ಕಡೆಗೆ ಬೀಸ್ತದೆ, ಸಪ್ಪಳವನ್ನು ಕೇಳ್ತೀರಾ, ಎಲ್ಲಿಂದ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾಗಲ್ವಂತೆ. ಗಾಳಿಯಿಂದ ಹುಟ್ಟಿದ್ದವರು ಏನು ಆತ್ಮದಿಂದ ಹುಟ್ಟಿರೋ ಎಲ್ಲ ಹೆಂಗಿರ್ತಾರೆ, ಹೆಂಗಿರ್ತದೆ ಗಾಳಿ ತೆರತಂತೆ. ಅಂದರೆ ಇವತ್ತು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಎಲ್ಲ ಗಾಳಿ ತರೋರ, ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಗೊತ್ತೇ ಆಗಲ್ವಾ, ಕಡೆಗೆ ಕಾಣಿಸಲ್ವ ಅವರು. ಕರ್ತನಲ್ಲಿ ಪ್ರೀತಿ ಅಂದ್ರೆ ಎಷ್ಟು ಜನ ಕ್ರೈಸ್ತವ್ರ ಪಾಪ ಇವತ್ತು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟವ್ರೆ. ಬಾರ್ನ್ ಅಗೇನ್ ಅಂತಂದು ಏನು, ಪವಿತ್ರಾತ್ಮ ಕೊಟ್ಟಿದ ತಕ್ಷಣ ಅವಾಗೇ ಹುಟ್ಟುಬಿಡ್ತೀರಿ ಅಂತ ನಾವು, ಹಂಗೈತೆ ವಾಕ್ಯದಲ್ಲಿ. ಪವಿತ್ರಾತ್ಮ ಕೊಟ್ಟಿದ ಹುಟ್ಟಲ್ಲ ರೀ, ಅದನ್ನ ಹೇಳ್ತಾರೆ ಆತ್ಮರಿಂದ ಹುಟ್ಟೋದು ಯಾವಾಗಂತೆ. ಹುಟ್ಟ ವ್ಯಕ್ತಿ ಹೆಂಗಿರ್ತಾರೆ ಆತ್ಮದಲ್ಲಿ ಅಂತಂದ್ರೆ ಅವನು ಕಣ್ಣಿಗೆ ಕಾಣಿಸಲ್ವಂತೆ, ಗಾಳಿ ಥರ ಇರ್ತಾರಂತೆ ರೀ. ಅದರ ಇದನ್ನ ಆತ್ಮದಲ್ಲಿ ಫಸ್ಟ್ ಹುಟ್ಟಿದ್ದವ್ರು ಯಾರಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತರು. ಚೆನ್ನಾಗಿ ಅರ್ಥ ಇದೆಯಾ? ಮರಣ ಹೊಂದಿದ ನಂತರ ಪುನರುತ್ಥಾನದಲ್ಲಿ ಏನು ಮಾಡಿದ್ರು, ಅವ್ರು ಹುಟ್ಟು ಬಂದರು, ಹೊಸ್ದಾಗಿ ಏನು ಮಾಡಿದ್ರು, ಎದ್ದು ಬಂದರು. ಎದ್ದು ಬರ್ಬೇಕಾದ್ರೆ ಕಣ್ಣು ಕಾಣಿಸಿದ್ರ? ಕಣ್ಣಿಗೆ ಕಾಣಿಸಿಲ್ಲ ರೀ, ಕಣ್ಣಿಗೆ ಕಾಣಿಸ್ತಾರಂತ ರೀತಿಯಲ್ಲಿ ಅವ್ರೇನಾದ್ರು ಶಿಷ್ಯನಿಗೆ ನಡುವೆನೇ ಇದ್ರು. ಅದರ ಡೋರೆಲ್ಲ ಮುಚ್ಚಿರ್ತಾರೆ ಶಿಷ್ಯನಗಳೆಲ್ಲ, ದಿಢೀರಂತ ಏನಾಗ್ತಾರೆ, ಯೇಸು ಕ್ರಿಸ್ತು ಗಾಳಿ ಥರ ಬಂದು ನಿಂತ್ಕೊಂತಾರೆ. ಅರ ಎಲ್ಲಿಂದ ಬಂದರು ಎಲ್ಲಿಗೆ ಹೋದರು ಕಣ್ಣಿಗೆ ಏನಾಗಿಲ್ಲ, ಕಾಣಿಸಿಲ್ಲ. ನೋಡಿ ವಾಕ್ಯ ಇದೆ, ಓದೋಣ. ಎಲ್ಲಿದೆ ವಾಕ್ಯ? ಯೋಹಾನ 20ನೇ ಅಧ್ಯಾಯ, ಮಹಾದೇವ ಬದರ್ ಓದ್ತೀರಾ? ಯೋಹಾನ 20ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದ್ತೀರಾ ಬದರ್?
ಓದ್ತೀವಿ ಬ್ರದರ್.
ಹಾಂ, ಯೋಹಾನ 20ನೇ ಅಧ್ಯಾಯ 19ನೇ ವಾಕ್ಯ.
ನಾನು ಓದ್ಲ ಬದ್ರ.
ಹಾಂ, ಓದ್ರಿ ರಾಜಭದ್ರ ಓದಿ.
ಅದೇ ದಿವಸದ ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಏಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಅಂದನು.
ನೋಡ್ರ ಹೆಂಗ್ ಬಂದ ಯೇಸು ಕ್ರಿಸ್ತು, ಬಾಗಿಲೆಲ್ಲ ಮುಚ್ಚಿರಲು ದಿಢೀರಂತ ಯೇಸು ಕ್ರಿಸ್ತು ಬಂದ್ಬಿಟ್ಟು ಸಮಾಧಾನ ಆಗಲಿ ಅಂತ. ಹೆಂಗೆ ಸಮಾಧಾನ ಆಗಲಿ ಅಂತ ಗಾಬರಿ ಪಡ್ಕೊಂಬಿಟ್ಟಿರಪ್ಪ, ಹೆದರ್ಬಿಟ್ಟು. ಸಮಾಧಾನ ಸಮಾಧಾನ, ವೇಟ್ ವೇಟ್, ನಾನೇ ಬಂದಿರೋದು. ಯೇಸು ಕ್ರಿಸ್ತು ಹೆಂಗೆ ಒಳಗೆ ಬಂದರೋ, ಗಾಳಿ ಥರ. ಯಾಕಂದರೆ ಪವಿತ್ರ ಆತ್ಮದಲ್ಲಿ ಆತ್ಮೈಕ ಶರೀರದಲ್ಲಿ ಇವ್ರು ಹುಟ್ಟಿರೋದ್ರಿಂದ ಆ ಆತ್ಮದಲ್ಲಿ ಬರಬೇಕಾದ್ರೆ ಇವ್ರು ಯಾರ ಕಣ್ಣಿಗೆ ಏನಾಗಲಿಲ್ಲ ಕಾಣಿಸಿಲ್ಲ, ಬಂದಿದ ತಕ್ಷಣ ಪ್ರತ್ಯಕ್ಷ ಆಗಬೇಕಾಗಿತ್ತು, ಅದೆಲ್ಲ ಮುಂದೆ ಕಾಣಿಸ್ತು. ಅದಕ್ಕೆ ಇಲ್ಲಿ ಯೋಹಾನದಲ್ಲಿ ಬರುವಂಥ ವಾರ್ತೆ ಏನಮ್ಮ, ನೀವು ಮತ್ತು ಹುಟ್ಟಬೇಕು ಅಂತ ಹೇಳ್ತಲ್ಲ, ಇದು ಗ್ರೀಕಲ್ಲಿ ಬರೋಂಥ ವಾರ್ತೆ ಗಿನಾಯೋ ಅಂತ ಒಂದು ಗ್ರೀಕ್ ವಾರ್ತೆ ಬರ್ತಾರೆ. ಇದನ್ನು ಎರಡು ಥರ ಬಳಕೆ ಮಾಡ್ಬೋದು, ಏನ್ರಿ ಬಿಗಾಟನ್ ಮತ್ತು ಬಾರ್ನ್ ಅಂತ ಇಂಗ್ಲೀಷಲ್ಲಿ ಎರಡು ಪದಗಳನ್ನ ಬಳಕೆ ಮಾಡೋದು. ಇದಕ್ಕೆ ಕನ್ನಡದಲ್ಲಿ ಏನು ವಾರ್ತೆಗಳು ಅಂತಂದರೆ, ಏನ್ರಿ ಬಿಗಾಟನ್ ಅಂತಂದರೆ ಗರ್ಭ ಧರಿಸೋದು ಕನ್ನಡದಲ್ಲಿ ಮಾಡ್ತು, ಬಾರ್ನ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಅದಕ್ಕೆ ಹುಟ್ಟೋದು ಅಂತಂದು ಹೇಳ್ತಾರೆ. ಅದರ ಇವಾಗ ಎರಡು ಒಂದೇ ವಾರ್ತೆನಾ? ಇಲ್ಲ ರೀ. ಅದರ ನೋಡಿ, ಗರ್ಭ ಧರಿಸೋದು ಒಂದೇ ಮಾತ, ಹುಟ್ಟೋದು ಕೂಡ ಒಂದೇ ಮಾತ ಅಂದರೆ ಇಲ್ಲ ರೀ. ಅದರ ಫಸ್ಟು ಏನಾಗಬೇಕು, ಒಬ್ಬ ವ್ಯಕ್ತಿ ಹುಟ್ಟೋದಕ್ಕಿಂತ ಮುಂಚೆ ಏನಾಗಬೇಕು, ಫಸ್ಟು ತಾಯಿ ಗರ್ಭದಲ್ಲಿ ಏನಾಗಬೇಕು, ಗರ್ಭಧಾರಣೆ ಆಗಬೇಕು. ಗರ್ಭಧಾರಣೆ ಆಗಿದ ಮೇಲೇ ಹುಟ್ಟೋದಕ್ಕೆ ಸಾಧ್ಯ. ಅದರ ಹಂಗೆ ಹುಟ್ಟಕ್ಕೆ ಸಾಧ್ಯನಾ? ಇಲ್ಲ ರೀ, ಕರ್ತನಲ್ಲಿ ಪ್ರೀತಿಗಳೇ. ಆದರೆ ಗ್ರೀಕಲ್ಲಿ ಇವೆರಡಿಗೂ ಒಂದೇ ಪದ. ಅದರ ಇವಾಗ ನಾವೇನು ಮಾಡಬೇಕು ಅಂತಂದರೆ, ಆ ಪದನ ಯಾವ ರೀತಿ ಅಪ್ಲಿಕೇಬಲ್ ಮಾಡಬೇಕು, ಅದನ್ನು ಕರೆಕ್ಟಾಗಿ ಅಲ್ಲಿ ಅಪ್ಲಿಕೇಟ್ ಮಾಡಬೇಕು. ಇದನ್ನೇ ಯೇಸು ಕ್ರಿಸ್ತ ನಿಕೋಡಿಮಸ್ಗೆ ಬಿಡಿಸಿ ಹೇಳಿದ್ದು. ಏನಂತ ಹೇಳಿದ್ರು ಆ ವಾಕ್ಯನ ಇವಾಗ ಓದನ್ ನೋಡಿರ್ತೀನಿ ಅರ್ಥ ಏನಂತ ನೋಡೋಣ. ಇಲ್ಲಿ ಯೋಹಾನ 3ನೇ ಅಧ್ಯಾಯ 5ನೇ ವಾಕ್ಯ ಓದ್ರಿ. ಇಲ್ಲಿ ಎಜ್ರಾ ಬ್ರದರ್ ಓದ್ತೀರಾ? ಬ್ರದರ್
ಬ್ರದರ್,
ಓದ್ತೀನಿ.
ಏಸು ಅದಕ್ಕೆ, ಏಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು.
ನೋಡಿದ್ರಾ ಏನ್
ದೇಹದಿಂದ
ಹೇಳ್ತಾರೆ?
ಹುಟ್ಟಿದ
ಒಂದ್ ನಿಮಿಷ
ದೇಹವೇ.
ಆ ಬ್ರದರ್, ಒಂದೊಂದೇ ಪದಗಳು ನೋಡ್ಕೊಂಡು ಒಂದೊಂದೇ ವಾಕ್ಯನ. ಓಕೆನಾ? ಸೊ ಅದ್ ನೋಡ್ಬೇಕಾದ್ರೆ ಯಾರೋ ಒಬ್ರು ನೀನಿಂದ ಆತ್ಮನಿಂದ ಹುಟ್ಟಿದ್ರೆ ಏನು ಸಾಧ್ಯ? ಏನಕ್ಕೆ ಹೋಗಿ ಸಾಧ್ಯ ಇಲ್ಲ, ದೇವ್ರ ರಾಜ್ಯಕ್ಕೇನ್ರಿ ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಶಾಕ್ ಆಗ್ಬಿಡ್ತಾರೆ, ಇದೇನು ಸ್ವಾಮಿ ನೀವು ಇನ್ನೂ ಹುಟ್ಟಬೇಕು ಅಂತ ಹೇಳ್ತಾರೆ, ಇದೇನು ಹುಟ್ಟಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಹೆಂಗೆ ಕೇಳ್ತಾರೆ ಪ್ರಶ್ನೆ ನೋಡಿ. 4ನೇ ವಾಕ್ಯ ಓದಿ ಬಿದ್ದಾರ್, 4ನೇ ವಾಕ್ಯ ಓದಿ. ಯೋಹಾನ 3ನೇ ಅಧ್ಯಾಯ 4ನೇ ವಾಕ್ಯ ಓದಿ ಹೆಸರು ಬದಲು.
ನಿಕೋದೇಮನು ಆತನನ್ನು, ಮನುಷ್ಯನ ಮುದುಕನಾದ ಮೇಲೆ ಹುಟ್ಟುವುದೇ ಹೇಗೆ, ಹುಟ್ಟುವುದು ಹೇಗೆ, ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೇ ಎಂದು ಕೇಳಿದನು.
ಇವಾಗ ಅಲ್ಲಿ ಕೇಳ್ತಾರೆ, ಎಲ್ಲ ಸ್ವಾಮಿ ಹುಟ್ಟಬೇಕು ಅಂತ ಹೇಳ್ತಾರಲ್ಲ, ಹೆಂಗ್ ಹುಟ್ಟಕ್ ಸಾಧ್ಯ? ನಮ್ಗೆ ರೀತಿ ಪ್ರಶ್ನೆ ಇರೋದು, ಹುಟ್ಟಬೇಕು ಹುಟ್ಟಬೇಕು ಅಂತ ಹೆಂಗ್ ಹುಟ್ಟಕ್ ಸಾಧ್ಯ? ಇದೇ ಪ್ರಶ್ನೆ ಕೇಳ್ತಾರೆ ನೋಡಿ ನಿಕೋಡಿಮಸ್ನ. ಸ್ವಾಮಿ ಏನಂಗ್ರೆ ಸ್ವಾಮಿ, ನಾನು ತಿರ್ಗ ನಮ್ಮ ತಾಯಿ ಗರ್ಭದಲ್ಲಿ ಹೋಗಿ ತಿರ್ಗ ಇನ್ನೊಂದ್ಸತಿ ತಾಯಿ ಗರ್ಭ ಹುಟ್ಟಕ್ ಸಾಧ್ಯನಾ ಈ ವಯಸ್ಸಲ್ಲಿ? ಸಾಧ್ಯ ಇಲ್ಲ ರೀ. ತಿರ್ಗ ಹುಟ್ಟಕ್ ಸಾಧ್ಯನಾ ಇವಾಗ? ಇಲ್ಲ. ಮತ್ತೆ ಹೆಂಗೆ? ಇದಕ್ಕೆ ಯೇಸು ಕ್ರಿಸ್ತು ಉತ್ತರ ಕೊಡ್ತಾರೆ. ಏನಂತ ಉತ್ತರ ಕೊಡ್ತಾರೆ? 6ನೇ ವಾಕ್ಯ ಓದ್ರಿ. ಹಾಂ,
ದೇಹದಿಂದ
ದೇಹ.
ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ.
ಇಲ್ಲಿ ಯೇಸು ಕ್ರಿಸ್ತು ಪ್ರೊಸೆಸ್ ಹೇಳ್ತಾರೆ. ಏನಿದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇನು? ಏನರ್ಥ ನೋಡಪ್ಪ, ದೇಹದಿಂದ ಹುಟ್ಟಬೇಕು ಅನ್ನೋ ಪ್ರೊಸೆಸ್ ಇದೆಲ್ಲ, ಅದೇ ಥರ ಆತ್ಮದಲ್ಲಿ ಹುಟ್ಟಬೇಕು ಅನ್ನೋ ಹಿಂದೆ ಒಂದು ಪ್ರೊಸೆಸ್ ಇದೆ. ಅದಕ್ಕೆ ಹೇಳೋದು ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಅದಕ್ಕೇನು ಪ್ರೊಸೆಸ್ಸು? ದೇಹದಿಂದ ಹುಟ್ಟಬೇಕಾದ್ರೆ ಏನು ಪ್ರೊಸೆಸ್ ಇದೆ? ಹಂಗೆ ಹುಟ್ಬಿಡ್ತಾರಾ? ಇವಾಗ ನೋಡಿ, ತಾಯಿ ಗರ್ಭದಲ್ಲಿ ಇಮ್ಮಿಡಿಯೇಟಾಗಿ ಹುಟ್ಬಿಡ್ತೀರಾ ನಾವು? ಹೇಳ್ರಿ, ತಾಯಿ ಗರ್ಭದಲ್ಲಿ ಇಮ್ಮಿಟಗೆ ನಾವು ಗರ್ಭಧಾರಣೆ ಆಗಿದ್ದೀನೇ ಹುಟ್ಬಿಡ್ತೀರಾ?
ಇಲ್ಲ,
ಎಷ್ಟು ದಿನ ತಾಯಿ ಗರ್ಭದಲ್ಲಿ ಇರ್ತೀರಿ?
9 ತಿಂಗಳು.
9 ತಿಂಗಳು. ಹಂಗಾರೆ ಫಸ್ಟು ಏನಾಗಬೇಕಪ್ಪ ಅಂತಂದ್ರೆ, ಹುಟ್ಟೋದಕ್ಕಿಂತ ಮುಂಚೆ ಏನ್ರಿ ಗರ್ಭಧಾರಣೆ ಆಗಬೇಕು. ಅದಕ್ಕೆ ದೇಹದಿಂದ ಹುಟ್ಟಿದ್ದು ದೇಹವೇ ಅಂತಂದ್ರೆ, ದೇಹದಿಂದ ಹುಟ್ಟಿದ್ದು ಫಸ್ಟು ದೇಹದಲ್ಲಿ ಏನಾಗಬೇಕು? ಗರ್ಭಧಾರಣೆ ಆಗಬೇಕು. ಆಮೇಲೇನೆ ಏನ್ರಿ ಅಲ್ಲಿ ದೇಹದಲ್ಲಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ, ನಾ ಹಂಗೆ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಇದೇ ಥರಪ್ಪ ಯಾರೋ ಒಬ್ರು ಆತ್ಮದಲ್ಲಿ ಹುಟ್ಟಬೇಕು ಅಂದರೆ ಫಸ್ಟ್ ಏನಾಗಬೇಕು? ಆತ್ಮದಲ್ಲಿ ಗರ್ಭಧಾರಣೆ ಆಗಬೇಕು. ಅದೇ ಪ್ರೊಸೆಸ್ನ ಯೇಸು ಕ್ರಿಸ್ತ ಹೇಳಿದ್ರು. ಆತ್ಮದಲ್ಲಿ ಹುಟ್ಟಿದ್ದು ಆತ್ಮವೇ ಅಂತಂದರೆ, ಆತ್ಮದಲ್ಲಿ ಹುಟ್ಟಿರೋದು ಮೊದಲು ಆತ್ಮದಲ್ಲಿ ಏನಾಗಿರ್ಬೇಕು? ಗರ್ಭಧಾರಣೆ ಆಗಿರ್ಬೇಕು. ಆ ಗರ್ಭಧಾರಣೆ ಯಾವಾಗಾಯಿತು? ಯೇಸು ಕ್ರಿಸ್ತನಿಗೆ ಅಂತಂದರೆ, ಯಾವಾಗ ದೀಕ್ಷಾ ಸ್ನಾನ ತೊಗೊಂಡ್ರು ದೇವರವ್ರಿಗೆ ಪವಿತ್ರ ಆತ್ಮ ಅಂತ ಏನು ಮಾಡಿದ್ರು ಕೊಟ್ಟರು ನೋಡಿದ್ದೀನಿ. ಆವಾಗ ಯೇಸು ಕ್ರಿಸ್ತ ಪವಿತ್ರ ಆತ್ಮ ಗರ್ಭಧಾರಣೆ ಆಗಿದ್ದು. ಆತ್ಮದಲ್ಲಿ ಹುಟ್ಟಿದ್ದು ಯಾವಾಗ? ಅವಾಗೇನ ಅವಾಗೆ ಹುಟ್ಬಿಟ್ರ? ಇಲ್ಲ ರೀ, ಸತ್ತೋಗಿ ಪುನರುತ್ಥಾನ ಆಗಿದ್ಮೇಲೆ ಆತ್ಮೀಕ ಶರೀರದಲ್ಲಿ ಏನಾಗಿದೆ? ಯೇಸು ಕ್ರಿಸ್ತ ಹುಟ್ಟಿದ್ದು. ಅಲ್ವರ ನಮ್ಮ ಕ್ಲೀನಾಗಿ ಚೆನ್ನಾಗಿ ಗೊತ್ತಿದ್ದೀನಿ. ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತೊಗೊಂಡ್ರು, ದೇವ್ರು ಹೋಲಿ ಸ್ಪಿರಿಟ್ ಕೊಟ್ಟರು. ಹೋಲಿ ಸ್ಪಿರಿಟ್ ಇಟ್ಕೊಂಡು ಏನು ಮಾಡ್ತಾರೆ ಅವರಲ್ಲಿ? ಅವರಲ್ಲಿ ಇತ್ತು ನೋಡ್ರಿ ಅಂತೀನಿ. ಅರೆ, ಆ ಪವಿತ್ರ ಆತ್ಮದಲ್ಲಿ ಯೇಸು ಕ್ರಿಸ್ತ ಹುಟ್ಟಿದ್ದು ಆತ್ಮೀಕ ಶರೀರದಲ್ಲಿ ಯಾವಾಗಪ್ಪ ಅಂದರೆ, ಸತ್ತಿ ಮರಣದ ನಂತರ ಆತ್ಮಿಕ ಶರೀರದಲ್ಲಿ ಪುನರುತ್ಥಾನ ಆಗಿದ್ದು. ಅದಕ್ಕೆ ಯೇಸು ಕ್ರಿಸ್ತು ಡೋರೆಲ್ಲ ಮುಚ್ಚಿರ್ಬೇಕಾರೆ ಸಡನ್ ಆಗಿ ಶಿಷ್ಯನ ಏನು ಮಾಡಿದ್ರು ಅಂದ್ರು, ಯಾಕೆ ಯಾಕೆ ಈ ಆತ್ಮದಲ್ಲಿ ಹುಟ್ಟಬೇಕು? ಯೇಸು ಕ್ರಿಸ್ತು ಏನಂದ್ರು ನಿಕೋಡಿಮಸನ್ಗೆ, ಯಾರಾದ್ರೂ ದೇವರಾಜ್ಯಕ್ಕೆ ಪ್ರವೇಶಿಸಬೇಕು ಅಂದರೆ ಅದೇನಾಗಬೇಕು? ಆತ್ಮದಲ್ಲಿ ಹುಟ್ಟಬೇಕು. ಜಲದಿಂದ ಆತ್ಮದ ಏನಾಗಬೇಕು? ಹುಟ್ಟಬೇಕು. ಜಲದಿಂದ ಹುಟ್ಟೋದು ಯಾವಾಗ? ಬ್ಯಾಪ್ಟಿಸಮ್ ತೊಗೊಂಡಾಗ. ಆತ್ಮದಲ್ಲಿ ಹುಟ್ಟೋದು ಯಾವಾಗ? ಸತ್ತಿ ಮರಣದ ನಂತರ ಪುನರುತ್ಥಾನದಲ್ಲಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಕ್ಲಾರಿಫಿಕೇಶನ್ ಎಲ್ಲಿ ಹೇಳ್ತಾರೆ? 1ನೇ ಕೊರಿಂಥ 15ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿದ್ದೀನಿ. ಓದೋಣ ಇಲ್ಲಿ, ಜಮೀನ್ ಮಾಸ್ಟರ್ ಓದ್ತೀರಾ? 1 ಕೊರಿಂಥಿಯನ್ಸ್ 15:50.
ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ.
ನೋಡ್ರ ಏನ್ರಿ ಸಹೋದರರೇ, ನಾನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರಾಜ್ಯ ಕೆಳಗಲ್ಲದೆ ಬಾಧ್ಯವಾಗುವುದಿಲ್ಲ. ಎಷ್ಟು ದಿನ ಹೇಳ್ತಾ ನೋಡ್ತೀರಿ? ಯಾಕೆ ಇದೇ ರಕ್ತ ಮಾಂಸದಿಂದ ಹೋಗ್ತಾ ಇದ್ದೀನಿ ಪರಲೋಕಕ್ಕೆ? ಅಲ್ಲಪ್ಪ, ಸ್ಪೇಸ್ ಶೂಟ್ ಇಲ್ದಿರಾ ಸ್ಪೇಸ್ಗೆ ಹೋಗಕ್ಕಾಗಲ್ಲ ಅಲ್ವರ, ಸ್ಪೇಸ್ ಶಟ್ ಇಲ್ದಿರಾ ಸ್ಪೇಸ್ ಸ್ಟೇಷನ್ಗೆ ಹೋಗಕ್ಕಾಗಲ್ಲ, ಅದು ಲಿಮಿಟೇಷನ್ ಇದೆಯಲ್ಲ, ಹಿಂಗೆ ಇದೆ ಹಿಂಗೆ ಹೊರಟೋಗ್ಬಿಡ್ತೀರಾ. ಹಾ, ಪರಲೋಕಕ್ಕೆ ಹೋಗ್ಬೇಕು, ಆತ್ಮಿಕ ಶರೀರ ಬೇಕು, ಆತ್ಮಿಕ ಶರೀರ ಬೇಕು ಅಂದರೆ ಆತ್ಮದಲ್ಲಿ ನೋಡ್ಬೇಕು ಫಸ್ಟ್, ನೀವು ಗರ್ಭಧಾರಣೆ ಆಗಿರಬೇಕು. ಇದನ್ನೇ ಯೇಸು ಕ್ರಿಸ್ತ ತನ್ನ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡ್ಸಿದ್ರಿ, ಪವಿತ್ರ ಆತ್ಮದಲ್ಲಿ ಗರ್ಭಧಾರಣೆ ಆದರೂ, ಸತ್ತೋಗಿದ ನಂತರ ಯೇಸು ಕ್ರಿಸ್ತ ಆತ್ಮಿಕ ಶರೀರ ಆದರೂ ಪುನರ್ತನ, ಅದೇ ಆತ್ಮಿಕ ಶರೀರದಲ್ಲಿ ಯೇಸು ಕ್ರಿಸ್ತ ಏನಾಗಿದ್ದು ಪರಲೋಕಕ್ಕೆ ಹೋಗಿದ್ದ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಯೇಸು ಕ್ರಿಸ್ತನಿಗೆ ಮೂರು ಜನನ ಅಲ್ದರ, ಒಂದು ಪರಲೋಕದಲ್ಲಿದ್ದರು, ನೆಕ್ಸ್ಟ್ ಭೂಲೋಕದಲ್ಲಿ ಮರಿಯಲ್ಲ ಏನಾದ್ರು ಅವ್ರ ಗರ್ಭಧಾರಣೆ ಆದರೂ, ಇನ್ನೊಂದು ಸತಿ ಹುಟ್ಟಿದ್ದು ಯಾವಾಗಪ್ಪ ಅಂತಂದರೆ ಸತ್ತಿ ಮರಣ ಆಗಿದ ನಂತರ ಪುನರುತ್ಥಾನದಲ್ಲಿ ಯೇಸು ಕ್ರಿಸ್ತು ಹುಟ್ಟಿದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದೇ ಪ್ರಕಾರ ಯಾವ ಥರ ತಾಯಿ ಗರ್ಭದಲ್ಲಿ ಒಂದು ಶಿಶು ಒಂದು ಚಿಕ್ಕ ಪಿಂಡವಾಗಿದ್ದು ಗರ್ಭಧಾರಣೆ ಆದಾಗಿಂದ 9 ತಿಂಗಳವರೆಗೂ ತಾಯಿ ಗರ್ಭದಲ್ಲಿ ಬೆಳೀತಾರೋ, ಇದೇ ಥರ ನಮಗೆ ದೇವರು ಪವಿತ್ರಾತ್ಮ ಕೊಟ್ಟಾವಾಗ ನಾವೇನಾಗಬೇಕು, ಬೆಳಿಬೇಕು. ಅದಕ್ಕೆ ಸತ್ಯವೇದ ಹೇಳೋದು ಏನಂತ ಹೇಳ್ತಾರೆ ಅಂತಂದರೆ, ದೇವರು ನಮಗೆ ಪವಿತ್ರಾತ್ಮನ ಕೊಟ್ಟವ್ರೆ, ಎಲ್ಲಿ ಕೊಟ್ಟವ್ರೆ, ಮಣ್ಣಿನ ಘಟಕದಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ವಾಕ್ಯ ಓದೋ ನೋಡಿ, ತುಂಬ ಚೆನ್ನಾಗಿದೆ. 2ನೇ ಕೊರಿಂಥ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ, Second Corinthians 4:7.
ಬಲಾಧಿಕ್ಯವು ದೇವರದ್ದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಕಗಳಲ್ಲಿ ನಮಗುಂಟು.
ನೋಡ್ರ, ಈ ನಿಕ್ಷೇಪ ಯಾವ ನಿಕ್ಷೇಪ ಅಂದ್ರೆ ಏನದು, ಪವಿತ್ರಾತ್ಮನಿಗೆ, ಪವಿತ್ರಾತ್ಮನ ದೇವರಲ್ಲಿ ಇಟ್ಟವರಂತೆ ಮಣ್ಣಿನ ಘಟಕ. ಮಣ್ಣಿನ ಘಟಕ ಅಂದ್ರೆ ಏನು, ನಮ್ಗೆ ಚೆನ್ನಾಗಿ ಗೊತ್ತು ಬೈಬಲ್ ಏನಂತ, ನಮ್ಮ ದೇಹಕ್ಕೆ ನಮ್ಮ ಮನುಷ್ಯನ ಒಂದು ಜೀವಿತಕ್ಕೆ ಮಣ್ಣಿಗೆ ಏನು ಮಾಡ್ತಕ್ಕ ನೋಡಿ, ಕುಂಬಾರ ಮಣ್ಣನ್ನು ರೂಪಿಸ್ತಾನೆ ಆ ಥರ ಅಂತ ನಮ್ಮನ್ನು ರೂಪಿಸ್ತಾ ಇದ್ದಾರೆ. ಇದ್ರೊಳಗಡೆ ದೇವ್ರು ಏನು ಮಾಡೋದಂತ ಅಲ್ಲಿ, ಆ ನಿಕ್ಷೇಪ ದೇವ್ರ ಪವಿತ್ರಾತ್ಮರಿ ಗೋಲ್ಡನ್ ಟ್ರೆಷರ್ನ ನಮ್ಮ ಮಣ್ಣಿನ ದೇಹದಲ್ಲಿ ಏನು ಮಾಡೋರು ಇವಾಗ ಇಟ್ಟವರಂತೆ ಅಲ್ವರ. ಇವಾಗ ಏನು ಮಾಡಬೇಕು, ಈ ನಿಕ್ಷೇಪ ನಾವೇನು ಮಾಡಬೇಕು, ಕಾಪಾಡ್ಕೊಬೇಕು. ತಾಯಿ ತನ್ನ ಗರ್ಭದಲ್ಲಿ ಕೂಸ್ ಹಿಂಗೆ ಕಾಪಾಡ್ತಾರೆ, ಯೋಚನೆ ಮಾಡಿರ್ತೀರಿ, ಅದಿಗೇನು ಹಾನಿ ಆಗೋದಕ್ಕೆ ಬಿಡ್ತಾರ, ಅದಿಗೇನು ತೊಂದರೆ ಆಗೋದಕ್ಕೆ ಬಿಡ್ತಾರ ಅದರ, ಏನ್ರಿ ಮಾಡ್ತಾರೆ, ಅದಕ್ಕೆ ಸಾಕಷ್ಟು ಪೌಷ್ಟಿಕಾಂಶ ಕೊಡ್ತಾರೆ, ಚೆನ್ನಾಗಿ ಮಗುನ ಏನು ಮಾಡ್ತಾರೆ ಸಾಕ್ತಾರೆ. ಯಾಕೆ, ಆ ಮಗು ಏನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು. ಯೋಚನೆ ಮಾಡಿ, ತಾಯಿ ಚೆನ್ನಾಗಿ ತಿಂದೇ ಇಲ್ಲ, ಮಗು ಚೆನ್ನಾಗಿ ಬೆಳೀತದ ಹೇಳ್ರಿ, ಬೆಳೀತದ? ಅಯ್ಯೋ ಹೇಳ್ರಿ, ನಿಮ್ಗೆ ಕೇಳ್ತಿರೋದು, ತಾಯಿ ಊಟ ಕೊಡದೇ ಇದ್ರೆ ಮಗು ಬೆಳೀತದ?
ಇಲ್ಲ
ಮಗು ಬೆಳೆಯಲ್ಲ ಅಲ್ವರ. ತಾಯಿ ಚೆನ್ನಾಗಿ ತಿಂದ್ರೆ ಮಗು ಹಿಂಗಿರ್ತದೆ, ಗುಂಡು ಗುಂಡಾಗಿ ಏನು ಮಾಡ್ತಾರೆ, ಉಡ್ತಾರೆ ನೋಡ್ರಿ ಇರ್ತೀನಿ ಅಲ್ವರ. ಹಂಗಾರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ವರುಗಳೇ, ಇದೇ ಪ್ರಕಾರ ದೇವ್ ನಮಗೆ ಪವಿತ್ರಾತ್ಮ ಕೊಡ್ಬೇಕಾದ್ರೆ ಫಸ್ಟ್ ಸ್ಯಾಂಪಲ್ ಚಿಕ್ಕದಾಗಿ ಏನು ಮಾಡ್ತಾರೆ, ಮುದ್ರೆ ಹಾಕಿರ್ತಾರೆ ಸ್ಯಾಂಪಲ್ ಇದೆ ಸ್ವಲ್ಪ, ನಾವೇನು ಮಾಡಬೇಕು, ದಿನನಿತ್ಯ ಅದರಲ್ಲಿ ಬೆಳಿಬೇಕು. ಅದಕ್ಕೆ ಬೈಬಲ್ ಹೇಳೋದು ಪವಿತ್ರಾತ್ಮ ಭರಿತವರಾಗಿರ್ರಿ ಅನ್ನೇನು ಅರ್ಥ, ಪವಿತ್ರಾತ್ಮ ಭರಿತವರಾಗಿರಿ ಅಂದರೆ ಒಂದು ಕಾಲ ಮೂರಿ 4 ಅವರ್ ಪ್ರೇಯರ್ ಮಾಡಿಬಿಟ್ರೆ ಪವಿತ್ರಾತ್ಮ ಪರಲೋಕದಿಂದ ದೇವ್ರು ಹಂಗೆ ಸುರಿದು ಬಿಡ್ತಾರೆ. ಅದ ಹೇಳ್ರಿ, ಹಂಗೆ ಬರ್ತಾರೆ ಪವಿತ್ರಾತ್ಮ.
ಬರಲ್ಲ ಬರಲ್ಲ
ಪವಿತ್ರಾತ್ಮ
ಬರಲ್ಲ
ಬರೋದು ಹೆಂಗೆ ಗೊತ್ತಾ, ವಾಕ್ಯದ ಮುಖಾಂತರ. ತಾಯಿ ಏನು ಮಾಡಬೇಕು, ಆಹಾರ ತಿನ್ನಬೇಕು, ಕರೆಕ್ಟಾ? ದೇತ ನಮ್ಗೇನಾಗಿದೆ ಆಹಾರ, ನಮ್ಗೆ ದೇವ್ರು ಹಾಕ್ಯ ಯಾವ್ದು ಆಹಾರ,
ವಾಕ್ಯಂ
ವಾಕ್ಯ. ವಾಕ್ಯ ನಿಮ್ ನೋಡ್ ಚೆನ್ನಾಗಿ ತಿನ್ಬೇಕು ನೋಡ್ರಿ ಅಂತೀನಿ, 3 ಅವರ್ ಕೂತ್ಕೊಂಡು ತಿನ್ಬೇಕು ನೋಡ್ರಿ ಅಂತೀನಿ. ತಿಂದ್ರೆ ಹಿಂಗಿರ್ತೀರಿ, ಇವಾಗ ಒಳ್ಳೆ ವಾಕ್ಯ ಅಂತ ಕೇಳಿ ಒಳ್ಳೆ ಬಲಿಷ್ಠರಾಗಿ ಬೆಳೆದ್ರೆ ಹಿಂಗಿರ್ತಾರೆ ನಮ್ಗೆ, ಹಾ ಪವಿತ್ರಾತ್ಮ ಭರಿತವರಾಗಿರ್ತೀರಿ. ಅದಕ್ಕೆ ಏನು ಹೇಳೋದು, ನಿಮ್ಮಲ್ಲಿರೋಂಥ ಆತ್ಮನ ನಿಂದಿಸ್ಬಿಡಿ ಅಂತ ಹೇಳ್ತಾರೆ. ಏನು ನಿಂದಿಸ್ಬಿಡಿ ಅಂತಂದ್ರೆ, ವಾಕ್ಯನೆಲ್ಲ ಕೇಳಿದ್ಮೇಲೆ ವಾಕ್ಯನ ಹೇಳ್ತದೆ, ಹೇ ವಾಕ್ಯದ ಪ್ರಕಾರ ನಡಿ ಅಂತ ಹೇಳ್ತಾರೆ ನಮಗೆ. ಅಂದರೆ ನಾವೇನು ಮಾಡ್ತೀರಿ, ನಡೀತೀರಾ ವಾಕ್ಯದ ಪ್ರಕಾರ ಹೇಳ್ರಿ, ವಾಕ್ಯದ ಪಕ್ಕ ನಡೀತೀರಾ?
ನಡೆಯಂಗಿಲ್ಲ ಫಸ್ಟ್
ಹಾಂ, ನಡೀತಿಕ್ ಪ್ರಯತ್ನ ಮಾಡ್ತೀನಿ, ನಡೆಯೋಕ್ಕಾಗಲ್ಲ. ಅವಾಗ ಏನು ಮಾಡಿದಂಗೆ ವಾಕ್ಯ ವಿರುದ್ಧವಾಗಿ ನಡ್ಕೊಂಡಂಗೆ, ಅವಾಗ ಏನಾಯ್ತದೆ, ಪವಿತ್ರಾತ್ಮ ನಂದಿಸ್ದಂಗೆ ಅವಾಗ ನಮ್ಮಲ್ಲೇ ಹೋರಾಟ, ಕರೆಕ್ಟಾ? ಕಚ್ಚಾಟ ಐತೆ ಇಲ್ವಾ? ಹಾಂ, ಹಳೆ ಮನುಷ್ಯ ಏನು ಮಾಡ್ತಾನೆ, ಏಯ್ ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ ನಡಿ, ಏನು ಮಾಡೋಣ, ಕ್ಲಾಸ್ ಎಲ್ಲ ಬಿಟ್ಬಿಡು ಪರವಾಗಿಲ್ಲ. ಓಹೋ, ಏನಾಗೋಯ್ತೋ, ಒಂದು ಮ್ಯಾಚ್ ಮಿಸ್, ಒಂದು ಮ್ಯಾಚ್ ಬಿಡೋಕೈತದ, ಅಯ್ಯೋ ಇಂಪಾರ್ಟೆಂಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್, ಅದಕ್ಕೇನು ಮಾಡ್ಬೇಕು, ಕೂತ್ಕೊಂಡ ನೋಡೋಣ ಅಂತಂದ್ಬಿಟ್ಟು ಹಳೆ ಮನುಷ್ಯ ಅಂತಾರೆ. ಹೊಸ ಮನುಷ್ಯ ಏನಂತಾನೆ, ಏಯ್ ಬೇಡ ಕಣಪ್ಪ, ಅಯ್ಯೋ ಬೇಡ, ನಾವೇನು ಮಾಡಬೇಕು, ದೇವ್ರಿಗೆಲ್ಲ ತ್ಯಾಗ ಮಾಡಿ ಮಾಡಿ ಕೂತ್ ಕೂತು ಬೈಬಲ್ನ ಕೇಳಬೇಕು, ದೇವ್ರ ವಾಕ್ಯ ಇಂಪಾರ್ಟೆಂಟ್ ಅಪ್ಪ, ನಾನು ದೇವರನ್ನ ಪ್ರೀತಿ ಮಾಡ್ತೇನೆ, ವಾಕ್ಯ ನೇ ಮಾಡ್ತೀನಿ ಕೂತ್ಕೊಂಡು ಕೇಳ್ತೀನಿ ಅಂತ ಹೊಸ ಮನುಷ್ಯ ಹೇಳ್ತಾನೆ. ಹಳೆ ಮನುಷ್ಯ ಬಿಡ್ತಾನ, ಹಾ ಹಳೆ ಮನುಷ್ಯ ಬಿಡಲ್ಲ ನೋಡಿರ್ತೀನಿ. ಅದರ ನಮ್ಮ ಪಾಣ ವಾಕ್ಯನ ಕೇಳ್ತಾ ಇರ್ತೀರಿ, ಪಕ್ಕ ಮನೆ ಟಿವಿ ಆಗ್ತಾ ಜೋರಿಗೆ, ಓ ಇಸ್ ಇಟ್ ಎ ಸಿಕ್ಸ್, ಇಸ್ ಗಾನ್ ಔಟ್ ಸೈಡ್ ದ ಬೌಂಡ್ರಿ, ವಂಡರ್ಫುಲ್ ಸಿಕ್ಸ್ ಅಂತ ಹೇಳ್ತಾರೆ. ಹಂಗ ನಮ್ಗೆ ನಮ್ಮ ಕಿವಿ ಏನಾಯ್ತದೆ, ಟಕ್ಕ ನಲ್ಗೋಯ್ತದೆ, ಇಲ್ಲಿ ವಾಕ್ಯ ಹೇಳ್ತಾರೆ ವಾಕ್ಯನ ಕೇಳೋದೇ ಇಲ್ಲ. ಹಳೆ ಮನುಷ್ಯ ಹೊಸ ಮನುಷ್ಯನ್ ಏನ್ರಿ ಹೋರಾಟಗಳು ಜಗಳಗಳು ಕಿತ್ಲಾಟಗಳು ಐತೆ ಇಲ್ಲ, ಇದು ಎಲ್ಲಾರ್ಗು ಐತೆ, ಯಾರು ಇಲ್ಲ ಅಂತ ಹೇಳಂಗಿಲ್ಲ ರೀ. ದೇವ್ರ ಮಕ್ಕಳು ಎಲ್ಲಾರ್ಗು ಏನಾಗಿರ್ತದೆ, ಇದು ಇದ್ದೇ ಇರ್ತದೆ. ನೂತನ ಸೃಷ್ಟಿ ಮತ್ತೆ ಹಳೆ ಮನುಷ್ಯ ಹೋರಾಟ ಹೆಂಗೈತೆ ನೋಡ್ರ, ಕಚ್ಚಾಟ ಕಿತ್ತಾಟ ಜಗಳಾಟ ಅಲ್ವರ. ಇವಾಗ ತಾಯಿ ಗರ್ಭದಲ್ಲಿ ಯಾವ ಥರ ಕೂಸು ಹೋರಾಡ್ತಾ ಇರ್ತದೋ ಅದೇ ಥರ ನಾವೇನಾಗ್ತೈತ್ರಿ ಇವಾಗ ಹೋರಾಡ್ತಾ ಇರ್ತೀರಿ. ದೇವರ ಪವಿತ್ರಾತ್ಮದಿಂದ ನಮ್ಮ ಮನಸ್ಸಾಕ್ಷಿ ಏನು ಮಾಡ್ತದೆ, ಹೇಳ್ತದೆ ಇಲ್ಲ ನೀನು ಮಾಡ್ತಿರೋ ತಪ್ಪು, ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅಂತ. ನಾವೇನು ಮಾಡ್ತೀರಿ, ಮಾಡ್ತೀರಾ ಇಲ್ಲ, ನಾವು ಕೇಳ್ತೀರ
ಮಾಡ್ತೀನಿ,
ಮನಸ್ಸಾಕ್ಷಿನ?
ತಪ್ಪು ಮಾಡ್ತೀನಿ.
ನಾವೇನು ಮಾಡ್ತೀವಿ, ಅದು ವಿರುದ್ಧವಾಗಿ ಮಾಡ್ತೀನಿ ನೋಡಿ. ಅದಕ್ಕೆ ಹೋರಾಟಗಳು ಅಂದ್ರೆ ನೋಡಿ ಅದನ್ನೇ ಅಪೋಸ್ತಲರು ಹೇಳೋದು, ಗೊತ್ತಾಯ್ತಾ ನೋಡಿ. ಅದಕ್ಕೆ ಪವಿತ್ರಾತ್ಮ ಗರ್ಭಧಾರಣೆ ಆಗೋದಕ್ಕೂ ಹುಟ್ಟೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಪವಿತ್ರಾತ್ಮನ ಹುಟ್ಟಿರೋರು ಯಾವ್ದು ಪಾಪ ಮಾಡ್ತಾರಾ? ಯೋಚನೆ ಮಾಡ್ರಿ, ವಾಕ್ಯಗಳು ಓದ ನೋಡಿರ್ತೀನಿ. ಎಲ್ಲಿ ಗಲಾತಿಯರು 5ನೇ ಅಧ್ಯಾಯ 16 ಮತ್ತು 17 ಓದ್ರಿ. ಪೀಟರ್ ಪ್ರಕಾಶ್ ಬದರ್ ಓದ್ತೀರಾ? ಪೀಟರ್ ಪ್ರಕಾಶ್ ಗಲಾತಿಯರು 5ನೇ ಅಧ್ಯಾಯ 16 ಮತ್ತು 17. ಸರಿ ಓಕೆ. ಹಾಂ ಬೇರೆ ಯಾರು ಓದ್ತೀರಾ?
ಐದು ನಾನು
ಹಾಂ
ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತುಕ್ಕೂ ನೆರವೇರಿಸುವುದಿಲ್ಲ.
ಎಷ್ಟು ಕ್ಲೀನ್ ಆಗಿದೆ ನೋಡ್ರಿ ಇತ್ರಿ. ಪವಿತ್ರ ಆತ್ಮನ ಅನುಸಾರವಾಗಿ ನಡ್ಕೊಳ್ರಿ. ಹಾಗೆ ಮಾಡಿದ್ರೆ ನೀವೇನು ಮಾಡದಂತೆ, ಶರೀರಭಾವದ ಕ್ರಿಯೆಗಳನ್ನ ಯಾವುದೇ ರೀತಿ
ಅಭಿಲಾಷೆಗಳನ್ನು
ಮಾಡೋದಿಲ್ಲ, ಅಭಿಲಾಷೆಗಳನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಎಷ್ಟು ಕ್ಲೀನ್ ಅಂಗಡಿ ಅರ್ಥ, ಎರಡೂ ಐತೆ. ಇನ್ನು ಪವಿತ್ರ ಆತ್ಮನ ಹುಟ್ಟಿಲ್ಲ ರೀ, ಹುಟ್ಟಿದ್ರೆ ಯಾಕಿರೋದು? ಪವಿತ್ರ ಆತ್ಮ ಹುಟ್ಬಿಟ್ಟಿದ್ರೆ ನಮ್ಮ ಶರೀರದ ಅಭಿಲಾಷೆಗಳಿರ್ತದ, ಶರೀರದ ಏನಂದ್ರೆ ಸ್ಪಿರಿಟ್ ನಮ್ಮಲ್ಲಿ ಇರ್ತದ? ಹುಟ್ಟಿಲ್ಲ, ಗರ್ಭಧಾರಣೆ ಆಗಿದ್ದೀರಾ, ಬೆಳೀತಾ ಇದ್ದೀರ, ಅದಕ್ಕೆ ಹೇಳ್ತಾರೆ ಪವಿತ್ರಾತ್ಮ ಅನುಸಾರವಾಗಿ ನಡ್ಕೊಳ್ರಿ. ಆಮೇಲೆ ಬದರ್ ಮುಂದಕ್ಕೆ ಓದಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಓದಿ ಬದರ್ ಹಂಗೆ ಎಜರ ಬದರ್.
ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತಕ್ಕೂ ನೆರವೇರಿಸುವುದಿಲ್ಲ. ಯಾಕಂದರೆ ಶರೀರ ಭಾವ ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ.
ಒಂದಕ್ಕೊಂದು ಏನಾಗ್ತದೆ ಹೋರಾಡ್ತಾವಂದ್ರೆ, ಒಂದಕ್ಕೊಂದು ಹೋರಾಡ್ತಾವಂದ್ರೆ ಎರಡು ಐತೆ. ಎಲ್ಲೈತೆ ನಮ್ಮ ದೇಹದಲ್ಲಿ ಐತೆ, ಎರಡು ಐತೆ ನೋಡಿದ್ರಿ. ಹಳೆ ಮನುಷ್ಯ ತುಂಬಾ ವರ್ಷದಿಂದ ಬಿತ್ತನಾಗಿರೋದ್ರಿ, ಆದಾಮಿಂದ ಬಂದ್ಬಿಡೈತೆ, ಇದೈತೆ ನೋಡಿದ್ದೀನಿ. ಇದೊಳಗೆ ದೇವ್ರೇ ಮಾಡೋದು ನಿಕ್ಷೇಪನ ಇಟ್ಟವ್ ನೋಡಿದ್ದೀನಿ, ಅಂದ್ರೆ ಪವಿತ್ರಾತ್ಮ ಇಟ್ಟವ್ ನೋಡ್ತೀನಿ. ಆತ್ಮಕ್ಕೆ ಅನುಸಾರ ಪವಿತ್ರಾತ್ಮ ಅನುಸಾರ ನಡೆಯೋದಕ್ಕೆ ಮನ್ಸು ಮಾಡ್ತೀರಿ, ಈ ದೇಹ ಬಿಡ್ತದ ಕಚಾಟಗಳು. ಹಂಗಂದ್ರೆ ಏನರ್ಥ? ಇದ್ರಲ್ಲಿ ಬಹು ಸ್ಪಷ್ಟವಾಗಿ ನಮ್ಗೆ ಏನು ಗೊತ್ತಾಗ್ತಾರೆ, ನಾವು ಇನ್ನೂ ಆತ್ಮದಲ್ಲಿ ಹುಟ್ಟಿಲ್ಲ, ಈ ಹೋರಾಟ ನಮ್ಮಲ್ಲೈತೆ. ಇದನ್ನೇ ಮಾಡ್ಬೇಕು ನಾವು, ಜಯಿಸ್ಬೇಕು ನೋಡ್ರ. ಕ್ರೈಸ್ತವರು ಅಂದ್ರೆ ಏನು, ನಾವು ನೋಡ್ತಿರೋ ಪಾಠ ಏನು, ಸಭೆ. ಸಭೆ ಅಂದ್ರೆ ಯಾರಪ್ಪ? ಸಭೆ ಅಂದ್ರೆ ಸುಮ್ಮನೆ ಬೈಬಲ್ ಇಟ್ಕೊಂಡ್ಬಿಟ್ಟು ಸಂಡೇ ಸಂಡೇ ಸಭೆಗೆ ಹೋಗ್ಬಿಡೋದಲ್ಲ ರೀ ಕ್ರಿಶ್ಚಿಯನ್ಸ್. ಅವರೆಲ್ಲ ರೀ ಕ್ರಿಶ್ಚಿಯನ್ಸ್ ಯಾರು ಏನ್ರಿ? ಹಿಂಬಾಲ್ಸ್. ಆಮೇಲೆ ಹಿಂಬಾಲ್ಸ್ ಏನು ಇಲ್ಲ ಇತ್ತಣ್ಣಿ ವಾಕ್ಯ, ನಮ್ಮಲ್ಲಿ ಪವಿತ್ರ ಆತ್ಮ
ಆತ್ಮಾನುಸಾರ
ಇರಬೇಕು. ಪವಿತ್ರ ಆತ್ಮ ಇದ್ದಾಗ ನಮ್ಮಲ್ಲಿ ಹೋರಾಟ ಇರ್ತದೆ, ಹೋರಾಟ ನೀವು ಮಾಡ್ಬೇಕು ನಾವು ಜಯಿಸ್ಬೇಕು. ಇನ್ನೊಂದು ವಾಕ್ಯ ಯಾವ್ದು ಅಂತೀರಿ? ಎಲ್ಲಿ? ರೋಮಾಪುರದಲ್ಲಿ 7ನೇ ಅಧ್ಯಾಯ 18 ಮತ್ತು 19. ಪೀಟರ್ ಪ್ರಕಾಶ್ ಬ್ರದರ್ ಇದರಲ್ಲಿ ಇದನ್ನು ಓದ್ಬೋದಾ?
ನನ್ನಲ್ಲಿ ಅಂದರೆ ನನ್ನ ಶರೀರ ಸ್ವಭಾವ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದಿದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವನು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯಗಳನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ.
ನೋಡ್ರ, ಮೆಚ್ಚದಿರುವಂತ ಕೆಟ್ಟ ಕರೆನೆ ಮಾಡೋನಾಗಿದ್ದೀನಿ. ಯಾಕೆ? ಒಳ್ಳೇದು ಮಾಡೋದಕ್ಕೆ ಏನೋ ಮನಸ್ಸಿದೆಪ್ಪ ನನ್ನದು, ಏನಿದೆ ಪವಿತ್ರ ಆತ್ಮ ಐತೆ, ಒಳ್ಳೇದು ಮಾಡಬೇಕು ಅಂತ ಹೇಳ್ತಾ ಇದೆ. ಆದರೆ ಈ ಶರೀರ ನನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಅಪೋಸ್ಟ್ಲು ಪೌಲ್ ಹೇಳೋ ಮಾತು ನೋಡ್ರಿ ಅಂತೀನಿ ಇದು. ಅದರ ಹಂಗಾರೇನು ಹೋರಾಟ ಐತೆ, ಕಷ್ಟ ಐತೆ, ಆಗ್ತಾ ಇಲ್ಲ. ಅರೆ ಹಿಂಗೆ ಬಿಟ್ಬಿಟ್ರೆ ಆಗ್ತದ? ನಾವೇನು ಮಾಡ್ಬೇಕು ಇವಾಗ? ಇವಾಗ ತಾಯಿ ಗರ್ಭದಲ್ಲಿ ಕೂಸಿದೆ, ಆ ಕೂಸು ಏನಾಗ್ತಿದೆ, ತಾಯಿ ಗರ್ಭದಲ್ಲಿ ಬೆಳೀತಾ ಇದೆ ಅದರ. ಇವಾಗ ಆ ಕೂಸು ತಾಯಿ ಗರ್ಭಕ್ಕೆ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಾ ಬೇಡವಾ? ಟೈಮ್ ಬೇಕು. ಯಾರು ಇಲ್ಲಿ ಸಿಸ್ಟರ್ಸ್ ಗಳಿದ್ರೆ ಕೇಳ್ರಿ, ತಾಯಿಗಳಿದ್ರೆ ಅವ್ರು ಕೇಳ್ರಿ ಅಂತೀನಿ. ಕೂಸು ತಾಯಿ ಗರ್ಭದಲ್ಲಿ ಇಮ್ಮಿಟಾಗಿ ಅಟ್ಯಾಚ್ ಆಗಲ್ಲ ರೀ, ತುಂಬಾ ಕಷ್ಟ ರೀ. ತಾಯಿ ಏನು ತಿಂದರೂ ವಾಪಸ್ ಬರ್ತಾ ಇರ್ತಾರೆ, ವಾಮಿಟ್ 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 ವಾಮಿಟ್, ಬರೀ 6 ತಿಂಗಳು 7 ತಿಂಗಳು ಇದೇ ಆಗ್ಬಿಡ್ತಾರೆ ರೀ. ಅಲ್ಲಿವರೆಗೂ ಕೂಸು ಏನಾಗಬೇಕು, ತಾಯಿ ಗರ್ಭಕ್ಕೆ ಅಡ್ಜಸ್ಟ್ ಆಗಬೇಕು ಅಂತ ಅರ್ಥ. ಅದು ವಾಂತಿ ಮಾಡ್ತಾರೆ ಯಾರು ಗೊತ್ತಾ? ಅವ್ರು ಮಾಡ್ತಲ್ಲ, ಮಗು ಹೇಳ್ತೈತೆ ಅಮ್ಮ ನಂಗೆ ಇದಿಷ್ಟ ಇಲ್ಲ ತೊಗೊಂಡು ತಗೊಂಬ, ನಂಗೆ ನಾನು ಇಷ್ಟ ಫುಡ್ ತಗೊಂಬ ಅಂತ. ಗೊತ್ತಾಯ್ತಾ? ಅದೇ ಥರ ನಮ್ಮ ನೂತನ ಸೃಷ್ಟಿ ಏನು ಮಾಡ್ತದೆ, ನಾವು ಲೋಕದಲ್ಲಿ ಇರೋಂಥದ್ದೆಲ್ಲ ರಾತ್ರಿ ಕೂತ್ಕೊಂಡು ಬಿಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಬ್ಯಾಡದೆಲ್ಲ ನೋಡ್ತಾ ಇದ್ದಾರೆ, ಏನು ಹೇಳ್ತಾರೆ ನೂತನ ಸೃಷ್ಟಿ, ವಾಂತಿ ಮಾಡ್ತಾರೆ, ಗಬಕ್ 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 ಅಂತ. ಸೆಟ್ಟಾಗಲ್ಲ, ಏಯ್ ಇವೆಲ್ಲ ನನಗೆ ಬೇಡ, ತಗೊಂಬೋ ಊಟ ತಗೊಂಬ ಅಂತ ಹೇಳ್ತಾರೆ. ಅದರ ಈ ಹೋರಾಟ ಇರ್ತದೆ, ಯಾವ್ದು ನಮ್ಗೆ ಮಾಡಬೇಕು ಅಂದ್ರೆ ಮಾಡೋಕ್ಕೆ ಆಗಲ್ಲ. ಅರೆ ಹಿಂಗೆ ಬಿಟ್ಬಿಟ್ರೆ ಆಗ್ತದ? ಮಗು ಇದೆಯಲ್ಲ, ಮಗುನ ಬೆಳೆಸಲೇಬೇಕಲ್ಲ, ಅವ್ರ ತಾಯಿ ಏನು ಮಾಡ್ತದೆ ನಿಧಾನವಾಗಿ ಮಗುಗೆ ಏನಾಗ್ತದೆ, ತಾಯಿ ಅಡಾಪ್ಟ್ ಆಗಬೇಕು. ಇದೇ ಥರ ನಿಧಾನವಾಗಿ ನಾವೇನು ಮಾಡಬೇಕು, ಹಾಂ, ಈ ಒಂದು ಹಳೆ ಶರೀರನ ಕಂಟ್ರೋಲ್ ತರಬೇಕು ರೀ. ಹಳೆ ಶರೀರ ಹೇಳ್ದಂಗೆ ಕೇಳಬೇಕು. ಯಾರು ಹೇಳ್ದಂಗೆ ಕೇಳಬೇಕು? ನೂತನ ಸೃಷ್ಟಿ ಹೇಳ್ದಂಗೆ ಹಳೆ ಶರೀರ ಮಾತ್ರ ಏನು ಮಾಡಬೇಕು, ಕೇಳಬೇಕು. ಆ ಥರ ಏನು ಮಾಡಬೇಕು, ಅಡಿಯಿಂದಲ್ಲಿ ತರಬೇಕು. ಹೆಂಗೆ ತರೋದು? ಅಪೊಸ್ತಲ ಪೌಲ್ ಹೇಳ್ತಾರೆ, ನೋಡಿದ್ದೀನಿ ಇಲ್ಲಿ 1 ಕೊರಿಂಥ 9ನೇ ಅಧ್ಯಾಯ 26-27. ಸಂತೋಷದ ಓದ್ತೀರಾ?
ಗೊತ್ತೀನಿ ಬ್ರದರ್. ಈಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನು ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ.
ನೋಡ್ರ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ, ಏನ್ರಿ ಈಗಿರಲಾಗಿ ನಾನು ಸಹ ಏನ್ರಿ ಗುರಿ ಗೊತ್ತಿಲ್ಲದ ಒಂಥರ ಓಡಲ್ವಂತೆ. ಹೆಂಗೆ ಹೋಗ್ತೀನಿ? ಗುರಿ ಇಟ್ಕೊಂಡು ಓಡ್ತೀನಿ. ಇವಾಗ ರೇಸ್ ಓಡಬೇಕು, ರೇಸ್ ಓಡಬೇಕಾದ್ರೆ ಹೆಂಗೆ ಓಡಬೇಕು? ಟ್ರ್ಯಾಕಲ್ಲಿ ಆ ಫಿನಿಷಿಂಗ್ ಲೈನ್ನ ದೃಷ್ಟಿ ಇಟ್ಕೊಂಡು ಓಡಬೇಕು. ನಮ್ಮ ಪಾಂಡೆ ಅವ್ರು ಎಲ್ಲೋ ಓಡ್ತಾ ಇದ್ರೆ ಫಿನಿಷಿಂಗ್ ಲೈನಲ್ಲೇ ಇದ್ರೆ ನಮಗೆ ನೀವು ಓಡ್ಬಿಟ್ಟಿಯಪ್ಪ ಅಂತ ನಮ್ಗೆ ಪ್ರೈಸ್ ಕೊಟ್ಬಿಡ್ತಾರ. ಗುರಿ ಇರಬೇಕು ರೀ, ಟಾರ್ಗೆಟ್ ಇರಬೇಕು, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓಡಬೇಕು. ಸುಮ್ಮ ಸುಮ್ಮನೆ ಹೆಂಗೆ ಓಡಿದ್ರೆ ನಮ್ಗೆ ಪ್ರೈಸ್ ಕೊಡ್ತಾರ? ನೋ. ಆಮೇಲೆ ಏನು ಹೇಳ್ತಾರೆ, ಇತರರನ್ನು ಹೋರಾಟಕ್ಕೆ ತಂದ ಮೇಲೆ ಏನು ಹೇಳ್ತಾರೆ, ಸಾರಿ, ನಾನು ಗಾಳಿಯನ್ನು ಗುದ್ದುವನಾಗಿ ಇರದೆ, ಹಾಂ, ಗೆಲ್ಲಬೇಕಂತ ಗೊತ್ತೀನಿ ಅಂತ. ಏನು ಬಾಕ್ಸಿಂಗ್ ಬೇಕದು, ಬಾಕ್ಸಿಂಗ್ನಲ್ಲಿ ಗುದ್ದಬೇಕು. ಎಲ್ಲಿ ಗುದ್ದಬೇಕು ಕರೆಕ್ಟಾಗಿ, ಎಲ್ಲಿ ಹೊಡಿಬೇಕು ಪಂಚು ಗೆಲ್ಲಬೇಕು ಅಂದರೆ, ಹಾಂ, ಪ್ರೈಸ್ ಗೆಲ್ಲಬೇಕು ಅಂದರೆ ಎಲ್ಲಿ ಹೊಡಿಬೇಕು ಬಾಕ್ಸಿಂಗು? ಎಲ್ಲಿ ಯಾರು ಹೊಡಿಬೇಕು?
ಎದುರಾಳಿ ಹೊಡಿಬೇಕು ಬ್ರದರ್.
ಎದುರಾಳಿ ಮುಖ ಕರೆಕ್ಟಾಗಿ ಹೊಡಿಬೇಕು ನೋಡಿರ್ತೀನಿ. ಸುಮ್ಮನೆ ಗಾಳಿ ನಿಂಗೆ ಹೊಡಿತಾರೆ ಹೆಂಗೆ ತಮ್ಮಿ ನೀವು? ಅವನು ಪ್ರಜ್ಞೆ ಹೋಗ್ಬಿಡೈತೆ, ಅವನಿಗೆ ಟಾರ್ಗೆಟ್ ಸಿಗ್ತಾ ಇಲ್ಲ. ಚೆನ್ನಾಗಿ ಏಟ್ ತಿನ್ಬಿಟ್ಟು ಅವನೇ, ಇಲ್ಲಿ ಹಿಡಿಬೇಕು ಗೊತ್ತಾಗ್ತಿಲ್ಲ, ಸುಮ್ಮನೆ ಕೈ ಬೀಸ್ತಾವನೆ ಸುಮ್ಮನೆ ಗಾಳಿಗೆ. ಅದೇನರ್ಥ? ಸೋತೋಗ್ತವನೆ ಅಂತ ಅರ್ಥ. ನಾವು ಸೋತೋಗ್ಬಾರ್ದು ರೀ, ಹೊಡಿಬೇಕು, ಕರೆಕ್ಟಾಗಿ ಹೊಡಿಬೇಕು ಟಾರ್ಗೆಟ್ಗೆ. ಏನದು, ಯಾರು ಹೊಡಿಬೇಕು, ಯಾರು ಹೊಡಿಬೇಕು ಅಂತಂದರೆ ಅಲ್ಲೇ ಹೇಳ್ತಾರೆ,
ಸಾತಾನ ಸಾತಾನ
ನಾನು
ಸಾತಾನ
ಅಯೋಗ್ಯವನ್ನು ಎನಿಸಿಕೊಳ್ಳದಂತೆ ನನ್ನ ದೇಹನ ಏನು ಮಾಡ್ತೀನಿ, ಜಿಜ್ಜಿ ಸ್ವಾಧೀನಕ್ಕೆ ತರ್ತೀನಿ. ನನ್ನ ದೇಹಕ್ಕೆ ನಾನು ಹೊಡಿಬೇಕು ರೀ, ಇದನ್ನ ಕಂಟ್ರೋಲ್ ತರಬೇಕು. ಯಾಕೆ ಈ ಹಳೆ ಮನುಷ್ಯ ಹೇಳಿ ಮತ್ತೆ ಕೇಳಲ್ಲ, ಅದರ ಬೇಡ ಅದು ಮಾಡಬೇಡ ಅಂದರೆ ಹಳೆ ಮನುಷ್ಯ ಏನು ಮಾಡ್ತಾನೆ, ಅದನ್ನೇ ಮಾಡ್ತಾನೆ ನೋಡ್ರಿ. ಅವ್ನಿಗೆ ಏನು ಮಾಡಬೇಕು, ಕುಂಡಿಸ್ಬೇಕು, ಹೊಡೆದು ಅದಿಂದಲ್ಲಿ ಕುಂಡಿಸ್ಬೇಕು ಅಂದರೆ ಕಂಟ್ರೋಲ್ ಮಾಡಬೇಕು. ಅಲ್ವರ ಇದನ್ನೇ ಹೇಳೋದು ನೂತನ ಸೃಷ್ಟಿ, ಅರ್ಥ ಆಯ್ತಾ? ಒಬ್ಬ ಕ್ರಿಸ್ತನಿದ್ದನೇ ಒಬ್ಬ ನೂತನ ಸೃಷ್ಟಿ. ಏನರ್ಥ? ಸುಮ್ಮನೆ ಹಂಗೆ ಇಟ್ಕೊಂಡ್ಬಿಟ್ಟು ಸಭೆಗೆ ಹೋಗಿ ಬಂದ್ಬಿಡೋದು, ಬೈಬಲ್ ಓದ್ಬಿಡೋದು ಮುಗ್ದೋಯ್ತಾ? ಪ್ರಾಕ್ಟಿಕಲ್ ಆಗಿ ಎಷ್ಟಿದೆ ನೋಡಿ ಲೈಫಲ್ಲಿ ಹೋರಾಟ, ನಮ್ಮಲ್ಲಿರೋಂಥ ಹೋರಾಟ. ನಮ್ಮಲ್ಲಿ ಈ ಹಳೆ ಮಾಂಸ ಎಲ್ಲ ಕೆಟ್ಟತನಕ್ಕೆ ಏನು ಮಾಡ್ತಾನೆ, ಕೈ ಹಾಕ್ತಾನೆ. ಈ ಕೆಟ್ಟತನದೆಲ್ಲ ಏನು ಮಾಡ್ಬೇಕು ನಾವು ಜಯಿಸ್ಬೇಕು ರೀ.
ಹೌದಪ್ಪ
ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಅಪೊಸ್ತಲ ಪೌಲು ಆಗಲ್ಲ ಅಂತ ಇದ್ರು, ಇವಾಗ ನಾನು ದೇಹನ ಜಚ್ತೀನಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಸ್ಟೇಜ್, ಫೈನಲ್ ಸ್ಟೇಜ್ ಓದ ನೋಡಿದ್ದೀನಿ ಇಲ್ಲಿ 2 ತಿಮೋತಿ 4:7-8. ಅಮೃತ ಸಿಸ್ಟರ್ ಓದ್ಬೋದಾ?
ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು.
ನೋಡ್ರ ಎಷ್ಟು ದಿನ ಹೇಳ್ತಾರೆ ನೋಡಿದಿರಿ, ಶ್ರೇಷ್ಠ ಹೋರಾಟವನ್ನು ಓಡಾಡಿದೀನಿ. ಯಾವ ಹೋರಾಟ? ಪಕ್ಕ ಮೇಲೆ ಫೈಟ್ ಮಾಡೋರ ನನ್ನೇ ಹೋರಾಟ ಓಡಾಡಿದ್ದೀನಪ್ಪ. ಏನ್ರಿ ಕ್ರಿಸ್ತ ನಂಬಿಕೆ ಕಾಪಾಡ್ಕೊಂಡಿ ಎಲ್ಲ ಫೈಟಿಂಗ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದರ ಏನಂದರೆ, ಇವಾಗ ಹೋರಾಟ ಮಾಡಿದ್ದೀನಿ, ನನಗೆ ಜೀವಂತ ಜಯಮಾಲೆ ಸಿದ್ಧವಾಗಿದೆ. ಅದೇ ಆತ್ಮಿಕ ಇದರಲ್ಲಿ ಹುಟ್ಟಂಥದ್ದು, ಅದು ನನಗೆ ಸಿದ್ಧ ಆಗಿದೆ. ಎಲ್ಲ ಫೈಟ್ ಮಾಡಿ ಸಕ್ಸಸ್ಫುಲ್ ಆಗಿ ಏನು ಮಾಡಿದ್ದೀನಿ, ಹಳೆ ಮನುಷ್ಯನ ಫುಲ್ ಕಂಪ್ಲೀಟಾಗಿ ಸಾಯಿಸಿ ಹಾಕ್ಬಿಟ್ಟಿದ್ದೀನಿ. ಅದೇ ನನಗೆ ಒಳ್ಳೆಯ ರಿವಾರ್ಡ್ ಕೊಡ್ತಾರೆ ದೇವರು ಅಂತ ನಂಬಿಕೆ ನೋಡೋರ. ಅದು ಅದು ಆವಾಗೇನೆ ದೇವರು ಆತ್ಮದಲ್ಲಿ ಆತ್ಮಿಕ ಶಿದ್ದಲ್ಲಿ ಮಾಡ್ದು ಹುಟ್ಟೋದಕ್ಕೆ ಅವಕಾಶ ಕೊಡೋದ್ರಿ. ಸುಮ್ಮನೆ ಹಂಗೆ ತಕ್ಕ ಬ್ಯಾಪ್ಟಿಸ್ಮ್ ನೋಡಿದ ತಕ್ಷಣ ಆತ್ಮದಲ್ಲಿ ಹುಟ್ಬಿಡ್ತೀರಾ? ಯೋಚನೆ ಮಾಡ್ತಾ ಇದ್ದೀನಿ, ಕರ್ತನ ಎಫಿಜನ್ಗಳು ಇವತ್ತು ಯಾವ ಕ್ರೈಸ್ತವರು ಗಾಳಿ ಥರ ಆಡ್ಕೊತಿರಾಡ್ತಾರೆ, ಕಣ್ಣು ಕಾಣಿಸಿರೀತಿಲಿ. ವಾಕ್ಯನ ನಿಧಾನ ಓದ್ಬೇಕ್ರಿ, ಅದಕ್ಕೆ ಹೇಳೋದು ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ಬೇಕ್ರಿ. ಬೈಬಲ್ ಸ್ಟಡಿನ ಆಸಕ್ತಿಯಿಂದ ಸ್ಟಾರ್ಟಿಂಗಿನ ಎಂಡ್ವರೆಗೂ ಮಿಸ್ ಮಾಡಿದ್ರೆ ಕ್ರಮವಾಗಿ ಕೇಳಬೇಕು. ಒಂದಕ್ಕೊಂದು ಏನು ಗೊತ್ತಾ, ಎಲ್ಲ ಲಿಂಕು ಚೈನು ಇದು ಅಲ್ಲರ, ಕೇಳಿದ್ರೆ ನಮ್ಗೇನಾಗೋದು ಅರ್ಥ ಆಗೋದು. ಅದಕ್ಕೆ ಏನು ಹೇಳ್ತಾರೆ ಅಪೊಸ್ತಲ ಪೌಲು, ಓದ ನೋಡಿ ಕೊಲೋಸ್ಯರು 3ನೇ ಅಧ್ಯಾಯ 8ರಿಂದ 10ನೇ ವಾಕ್ಯ. ಪೀಟರ್ ಬ್ರದರ್, ಪೀಟರ್ ಪ್ರಕಾಶ್ ಬ್ರದರ್ ಓದ್ತೀರಾ? ಓಕೆ, ಸ್ವರ್ಣ ಲತಾ ಸಿಸ್ಟರ್, ಸ್ವರ್ಣ ಲತಾ ಸಿಸ್ಟರ್ ಓದ್ಬೋದಾ?
Then if you permit, I will read.
ಓಕೆ ರಾಜೀವ್ ಬ್ರದರ್ ಓದಿ ದಯವಿಟ್ಟು.
ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ.
ನೋಡ್ರ ದಿನೇ ದಿನೇ ಒಂದೇ ಸತಿ ಆಗ್ಬಿಡ್ತಾರ ನಾಡಿದ್ದು ನೋಡಿದ ತಕ್ಷಣ, ದಿನ ದಿನ ಏನಾಗೋದು, ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಅರ ಒಂದೇ ಸತಿ ಆಗಲ್ಲ ರೀ, ತ್ಯಜಿಸ್ಬೇಕ್ರಿ. ಹಳೆ ಬಟ್ಟೆ ಬಿಚ್ಚಾಕಿ ಹೆಂಗೆ ಹೊಸ ಬಟ್ಟೆ ಹಾಕೊತೀರಿ? ಸುಮ್ಮನೆ ಹಿಂಗೆ ಕೂತಿದ್ರೆ ಬಟ್ಟೆ ಬಂದ್ಬಿಡ್ಲಿ, ಬಟ್ಟೆ ಬಂದ್ಬಿಡ್ಲಿ, ಬಟ್ಟೆ ಹಾಕೊಂಬಿಡ್ಲಿ ಅಂತ ಇದ್ರೆ ಬಟ್ಟೆ ಹಾಕೊತದ? ನಾವು ಬಿಚ್ಚಬೇಕು, ನಾವೇ ಹಾಕೊಬೇಕು. ಹಳೆ ಮನುಷ್ಯನ ತ್ಯಜಿಸ್ಬೇಕು, ನೂತನ ಮನುಷ್ಯನ ಕ್ರಿಸ್ತನ ಸ್ವರೂಪ ನಾವು ಧರಿಸ್ಕೊಬೇಕ್ರಿ. ಒಂದೊಂದೇ ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ನಾವು ಬೆಳೆಸ್ಕೊಬೇಕ್ರಿ. ಅದಕ್ಕೇನೆ ನೂತನ ಸೃಷ್ಟಿ, ಅರ್ಥ ಆಯ್ತರಾ? ನೂತನ ಮನುಷ್ಯನ ನೀವು ಧರಿಸ್ಕೊಳ್ರಿ, ಅರ್ಥ ಆಯ್ತಾ? ಕರ್ತನಲ್ಲಿ ಪ್ರೀತಿ. ಅದಕ್ಕೆ ಏನ್ರಿ ಇದು ನೂತನ ಸೃಷ್ಟಿ, ಸಕ್ಸಸ್ಫುಲ್ ಆಗಿ ಬರೋದವರೆಗೂ ನಂಬಿಕಸ್ತರಾಗಿದ್ರೇ ನಮ್ಗೇನೇ ಮಾಡೋದು ಆತ್ಮಿಕ ಶರೀರ ನಮ್ಗೇನು ಮಾಡೋದು ನಮ್ಗೆ ದೇವ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಇವೆಲ್ಲದರಲ್ಲಿ ಬ್ರದರ್ ಇದು ಪ್ರಾಕ್ಟಿಕಲ್ ಆಗಿ ಆಗ್ತದಾ? ತುಂಬ ಕಷ್ಟ ಅಲ್ವಾ ಬ್ರದರ್? 100% ಆಗ್ತದಾ? 100% ನಾವೆಲ್ಲನೂ ನಾವು ಕೆಟ್ಟದನ್ನ ಬಿಟ್ಬಿಡಕ್ಕೆ ಆಗ್ತದಾ? ಏನ್ರಿ ಕ್ರಿಸ್ತನ ಒಂದು ಸ್ವರೂಪದಲ್ಲಿ 100% ನಮ್ಮ ದೇಹದಲ್ಲಿ ಕ್ರಿಸ್ತನ ಥರ ಆಗೋದಕ್ಕೆ ಸಾಧ್ಯನಾ ಅಂದರೆ ಆಗಬೇಕು, ಆಗಲೇಬೇಕು. ಆದರೆ ದೇವರಿದ್ದರೆ ನಮಗೊಂದು ಸ್ಪೆಷಲ್ ಪ್ರಾವಿಷನ್ ಇಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಕಂದ ನೀನು ಮಾಂಸದಲ್ಲಿ ಎಲ್ಲರಿಗೂ ನೋಡೋದಕ್ಕೆ ಕ್ರಿಸ್ತನ ಥರ ಆಗೋದಕ್ಕೇನಿಲ್ಲ, ಸಾಧ್ಯ ಇಲ್ಲ. ಆದರೆ ಮನಸ್ಸಲ್ಲಿ ನೀನು ಆಗ್ಬೋದು, ದಯವಿಟ್ಟು ಆಗು ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಏನು ವಾಕ್ಯ ಓದೋಣ, ಜ್ಞಾನೋಕ್ತಿ 23:7 ಓದ್ರಿ. ಜ್ಞಾನೋಕ್ತಿ 23:7 ಮಾದೇವ ಬದರ್ ಓದ್ತೀರಾ?
ಓದ್ತೀವಾಷ್ಟ್ರ
ಹಾಂ, ಜ್ಞಾನೋಕ್ತಿ 23:7 ಬದರ್.
23. ಆತನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರು, ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ.
ನೋಡ್ರ ಅವ್ನು ಹೆಂಗಿದಂತೆ, ಒಳಗಿನ ಯೋಚನೆ ಅಂತ ಇದ್ದಾನೆ. ಹಾಗಾದ್ರೆ ಯೋಚನೆ ಇಂಪಾರ್ಟೆಂಟ್ ರೀ. ನಾವು ಕರೆಕ್ಷನ್ ಎಲ್ಲಿ ಮಾಡೋಕ್ಕೆ ಶುರು ಮಾಡಬೇಕು ಅಂತಂದರೆ ಆ್ಯಕ್ಷನ್ಸಲ್ಲ, ಥಾಟ್ಸ್. ಇಲ್ಲಿ ಇದೆ ಗೊತ್ತಾ, ಥಾಟ್ಸ್ ಯೋಚನೆ ಮಾಡೋದು, ಕೆಟ್ಟ ಕೆಟ್ಟ ಯೋಚನೆ ಮಾಡ್ತಿರ್ತ. ಇದನ್ನು ಇಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ಗೆ ಅವ್ನು ಯೋಚನೆ ಅಂತ ಅವ್ನು ಇದ್ದಾನೆ. ಯೋಚನೆ ಚೇಂಜ್ ಮಾಡಿದ್ರೆ ಇರೋದು ಚೇಂಜ್ ಆಗಿಬಿಡ್ತದೆ ರೀ. ಇರೋದು ಚೇಂಜ್ ಆಗಿಲ್ಲ ಅಂದರೆ ಏನಪ್ಪ ಅರ್ಥ ಅಂದರೆ ನಮ್ಮ ಯೋಚನೆಗಳು ಏನಾಗಿಲ್ಲ, ಚೇಂಜ್ ಆಗಿಲ್ಲ ಅಂತ. ಅದಕ್ಕೆ ದೇವರು ನಮ್ಮ ಯೋಚನೆಗಳನ್ನು, ಮನಸ್ಸನ್ನು ಏನ್ರಿ ಮಾಡ್ತಾರೆ, ದೇವ್ರು ನೋಡ್ತಾರೆ. ಅದರ ಅವ್ರಿಗೆ ಒಂದು ವಾಕ್ಯ ಓದೋಣ ಅಂತೀರಿ, ಯೆಶಾಯ 66:3. ಹೆಸರು ಬದಾರ್ ಓದ್ತೀರಾ? ಯೆಶಾಯ 66:3.
ಊರಿಯನ್ನು ಉದಿಸುವವನು ನರಬಲಿಯನ್ನು ಕೊಡುತ್ತಾನೆ, ಕುರಿಯನ್ನು ಕಡಿಯುವವನು ನಾಯಿಯ ಕತ್ತನ್ನು ಮುರಿಯುತ್ತಾನೆ, ನೈವೇದ್ಯ ಮಾಡುವವನು ಅಂಗಿಯ ರಕ್ತವನ್ನು ಅರ್ಪಿಸುತ್ತಾನೆ, ಧೂಪ ಹಾಕುವವನು ವಿಗ್ರಹಾರಾಧನೆ ಮಾಡುತ್ತಾನೆ. ಇವರು ಮನಸ್ಸಿಗೆ ಬಂದ ಮಾರ್ಗಗಳನ್ನು ಆರಿಸಿಕೊಂಡು ತಮ್ಮ ಅಸಹ್ಯ ಕಾರ್ಯಗಳಲ್ಲಿ ಮನಪೂರ್ವಕವಾಗಿ ಆನಂದಿಸುತ್ತಾರೆ.
ಅಯ್ಯೋ
ಅದಕ್ಕೆ ತಕ್ಕಂತೆ ನಾನು ಇವರಿಗೋಸ್ಕರ ಕುತಂತ್ರಗಳನ್ನು
ಓಕೆ.
ಆರಿಸಿಕೊಂಡು ಇವರ ಅಂಜುತ್ತಿದ್ದ ವಿಪತ್ತುಗಳನ್ನು ಬರಮಾಡುವೆನು.
ನೋಡ್ರಿ ಇಲ್ಲಿ ಏನು ಹೇಳ್ತಾರೆ, ಓರಿಯನ್ನು ವಧಿಸ್ತವನು ಮನುಷ್ಯನ ಏನು ಮಾಡೋದು ನರಬಲಿನ ಕೊಟ್ಟಂಗಂತೆ. ಅರೆ ಇದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತಾನೇ ಓರಿ ಎತ್ತುಗಳ ಬಲಿಗಳಲ್ಲಿ ಕೇಳಿದ್ದ? ಕೇಳಿದ್ರ ಇಲ್ವಾ? ನೀವು ಓದಿದ್ರೆ ತಾನೇ ಹಳೆ ಒಡಂಬಡಿಕೆಯಲ್ಲಿ, ಹೌದಾ ಇಲ್ವಾ? ಹೇಳ್ರಿ, ಕೇಳಿದ್ರ ಇಲ್ವಾ?
ಹೌದು ಬ್ರದರ್.
ಮತ್ತೆ ದೇವರಲ್ಲಿ ನರಬಲಿ ಅಂತ ಹೇಳ್ತಾರಲ್ಲ, ಹಿಂಗೆ ನೆಕ್ಸ್ಟ್ ಏನು ಹೇಳ್ತಾರೆ, ಯಾರೋ ಏನ್ರಿ ಒಂದು ಕುರಿನ ಬಲಿ ಕೊಡ್ತಾರೋ ನಾಯಿ ಕತ್ತಿನ ಮುರಿದಂತಂತೆ. ಅರೆ ಅರೆ, ಇದು ದೇವ್ರು ಹೇಳೋರಲ್ಲ, ಕುರಿ ಈ ಟಗರು ಇವೆಲ್ಲ ಬಲಿಗಳು ಕೊಡ್ರಪ್ಪ ಅಂತ ದೇವ್ರು ಹೇಳೋರೆ. ಈ ಬಲಿ ಕೊಟ್ರೆ ಕತ್ತನ್ನು ಮುರಿದಂತೆ. ಆಮೇಲೆ ಏನು ಹೇಳ್ತಾರೆ ಏನ್ರಿ, ಯಾರಾದರೂ ದೇವರಿಗೆ ಯಜ್ಞನ ನೈವೇದ್ಯನ ಧೂಪನ ಕೊಟ್ಟರೆ ಏನು ಮಾಡ್ದಂತೆ, ವಿಗ್ರಹನ ಆರಾಧನೆ ಮಾಡ್ದಂತಾನೆ. ಏನಪ್ಪ ಇದು, ಯಾಕೆ ಹಿಂಗೆ ಹೇಳ್ತಾರೆ? ಆ ಪ್ರಶ್ನೆಗೆ ಅಲ್ಲೇ ಉತ್ತರ ಹೇಳ್ತಾರಲ್ಲ ಅಷ್ಟೇ, ಯಾಕಂದರೆ ಅವ್ರು ಇಷ್ಟ ಬಂದಂಥ ರೀತಿಯಲ್ಲಿ ಮಾಡಿಬಿಟ್ಟವ್ರಂತೆ. ಏನ್ರಿ ಅರ್ಥ ಏನು ಗೊತ್ತಂಗಾರೆ, ಅವ್ರು ಇಷ್ಟ ಬರೋಂಥ ರೀತಿಯಲ್ಲಿ ಮಾಡ್ತಾರೆ ಅಂತಂದರೆ ಅವ್ರ ಮನಸ್ಸು ಏನಾಗಿಲ್ಲ, ಸರಿ ಇಲ್ಲ ಅಂತ ಅರ್ಥ. ದೇವರೇ ಕೇಳೋರೆ, ನೀವು ಸಲ್ಲಿಸ್ಬೇಕು. ಅರೆ ಸಲ್ಲಿಸೋ ರೀತಿ ಶುದ್ಧವಾದ ಮನಸ್ಸಿಂದ ಕೊಡದೇ ಇರೋದ್ರಿಂದ ದೇವ್ರಿಗೆ ಏನಾಗಿಲ್ಲ, ಅದು ಇಷ್ಟ ಆಗಿಲ್ಲ. ನೀವು ಕೊಡ್ತಾ ಇದ್ದೀರ, ಬಲಿ ಕೊಡ್ತಾ ಇದ್ದೀರ, ಬಲಿ ಹೆಂಗಿದೆ ಅಂತ ದೇವ್ರ ದೃಷ್ಟಿಯಲ್ಲಿ ಮನುಷ್ಯನ ಬಲಿ ಕೊಟ್ಟಂಗೆ ಅಲ್ಲರ. ಏನ್ರಿ ಒಬ್ಬ ಕತ್ತನ ಮುರ್ದಂಗೆ ವಿಗ್ರಹಾರಾಧನೆ ಸಮಾನಕ್ಕೆ ಅಂತ ಹೇಳ್ತಾರೆ. ಯಾಕಂದರೆ ನೀವು ಮಾಡ್ತಂಥ ತ್ಯಾಗಗಳೆಲ್ಲ ಹೆಂಗಿದೆ ಅಂತಂದರೆ ದೇವ್ರಿಗೆ ಇಷ್ಟ ಇಲ್ಲ, ಯಾಕಂದರೆ ಮನಸ್ಸೇನಾಗಿಲ್ಲ, ಸರಿ ಇಲ್ಲ. ಅದಕ್ಕೆ ಮನಸ್ಸನ್ನ ಕರೆಕ್ಷನ್ ಮಾಡೋದು. ಅದಕ್ಕೆ ಹೇಳೋದು ಕರ್ತವ್ಯ ಪ್ರೀತಿಗಳೇ, ನಾವು ಇದನ್ನೆಲ್ಲ ಕರೆಕ್ಷನ್ ಎಲ್ಲಪ್ಪ ಮಾಡ್ಕೊಬೇಕು ಅಂದರೆ ನಮ್ಮ ಮನಸ್ಸಲ್ಲಿ ಮಾಡ್ಕೊಬೇಕು. ಈ ಹೋರಾಟ ನಮ್ಮ ಮನಸ್ಸಲ್ಲಿರೋಂಥದ್ದು, ಮನಸ್ಸನ್ನು ಕರೆಕ್ಷನ್ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ನಾವು ಲೈಫಲ್ಲಿ ಏನಾಗ್ತೀರಿ, ಪ್ರಾಕ್ಟಿಕಲಾಗಿ ಬರ್ತೀವಿ. ಇವಾಗ ನೀವೇ ಯೋಚನೆ ಮಾಡಿರಿ. ಏನ್ರಿ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ಥಿಂಕ್ ಮಾಡಿ. ಈ ಥರ ಹೋರಾಟನ ಎಷ್ಟು ಜನ ಕ್ರೈಸ್ತವರು ಹೋರಾಡ್ತಾರೆ? ಎಷ್ಟು ಜನ ಕ್ರೈಸ್ತವರು ಈ ಹೋರಾಟದಲ್ಲಿ ಪಾಸಾಗ್ತಾರೆ ಹೇಳ್ರಿ? ಎಷ್ಟು ಜನ ಕ್ರೈಸ್ತವರು ಇವತ್ತು ಲೋಕದಂತೆ ಎಲ್ಲ ಕ್ರೈಸ್ತವರು ಇದನ್ನ ಫಾಲೋ ಮಾಡ್ತಾರಾ ಹೇಳ್ರಿ?
ಇಲ್ಲ ಬ್ರದರ್.
ಹಾಂ, ಇದನ್ನ ಜಯಿಸ್ತಾರ, ಈ ಹೋರಾಟಗಳನ್ನ ಮಾಡ್ತಾ ಇದ್ದಾರಾ ಹೇಳ್ರಿ?
ಇಲ್ಲ ಇಲ್ಲ
ಮಾಡಬೇಕು,
ಜೈಸರ್ ಬ್ರದರ್.
ಮಾಡಬೇಕು, ಜಯಿಸ್ಬೇಕು. ಇದೇ ನಿಜವಾದ ಕ್ರೈಸ್ತವರು. ನಾವೇನು ನೋಡಿದ್ರಿ, ಮೊದಲನೇ ಕ್ಲಾಸಲ್ಲಿ ಕರೆಯಲ್ಪಟ್ಟವರು, ಆಯಲ್ಪಟ್ಟವರು ಇಷ್ಟೇ ಇದ್ರೆ ಸಲ್ಲಲ್ರಿ. ನಾವೇನಾಗಿರ್ಬೇಕು ಗೊತ್ತಾ, ಹಾಂ, ಈ ಥರ ಮರಣದವರೆಗೂ ಏನಾಗಿರ್ಬೇಕು ದೇವರಿಗೆ ನಂಬಿಕಸ್ಥರಾಗಿರ್ಬೇಕು. ಇಲ್ಲಿ ನೋಡ್ತೀರಿ ಗೊತ್ತಾ, ಕ್ಯಾಟಗರಿ ನೋಡ್ತೀರಿ ನೋಡಿ, ಆಯಲ್ಪಟ್ಟವರಲ್ಲಿ ಎರಡು ಗುಂಪಿದೆ, ಒಂದು ಎಮ್ ಅಂತಿದೆ, ಇನ್ನೊಂದು ಎನ್ ಅಂತಿದೆ. ಅದರ ಎಮ್ ಅಂತಂದರೆ ದೊಡ್ಡದು, ಏನ್ ಅಂತ ತುಂಬ ಚಿಕ್ಕದಿದೆ, ಅದು ಯಾರು ಗೊತ್ತಾ, ನಂಬಿಕಸ್ಥರ್ರಿ. ದೇವರು ನಮ್ಮನ್ನು ಹುಡುಕ್ತಾ ಇರೋದು ಯಾರನ್ನ ಗೊತ್ತಾ, ಈ ಕಾಲದಲ್ಲಿ ಸುವಾರ್ತೆ ಯುಗದಲ್ಲಿ ನಂಬಿಕಸ್ಥರನ್ನು ಹುಡುಕ್ತಾ ಇರೋದು. ಓದಿ ಓದಿದ್ದೀನಿ, ಪ್ರಕಟಣೆ 17:14, ಪ್ರಕಟಣೆ 17ನೇ ಅಧ್ಯಾಯ 14ನೇ ವಾಕ್ಯ ಓದ್ತೀರಾ? ಹ್ಞೂ,
ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತರ ಕರ್ತನು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು, ಮತ್ತು ದೇವರು ಕರೆದವರು ದೇವರಾದಕೊಂಡವರು ನಂಬಿಕಸ್ಥರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು.
ಆತನವರು ಯಾರೇ, ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ನಂಬಿಕಸ್ಥರಲ್ಲಿ. ನಾವು ಕಳೆದ ವಾರ ನೋಡಿದ್ದೇನಂತೆ, ಕರೆಯಲ್ಪಟ್ಟವರು, ಆಯಲ್ಪಟ್ಟವರು. ನಾವು ಕರೆಯಲ್ಪಟ್ಟವರಾಗಿದ್ರೆ ಸಾಲ, ಆಯಲ್ಪಟ್ಟವರಾಗಿರ್ಬೇಕು. ಬರೀ ಆಯಲ್ಪಟ್ಟಾಗಿದ್ರೆ ಸಾಕ ಅಂತಂದ್ರೆ ಇಲ್ಲ ರೀ, ನಂಬಿಕಸ್ಥರಾಗಿರ್ಬೇಕು. ಇವಾಗ ನಮ್ಮ ಪ್ರಶ್ನೆ ಏನಪ್ಪ ಅಂದರೆ, ನಾವು ಜಸ್ಟ್ ವಿಶ್ವಾಸಿಗಳಾಗಿರ್ಬೇಕಾ ಅಥವಾ ಹಿಂಬಾಲಿಸೋರಾಗಿರ್ಬೇಕಾ ಅಥವಾ ಮರಣದವರೆಗೂ ನಂಬಿಕಸ್ಥರಾಗಿರೋಂಥ ಹಿಂಬಾಲಿಸೋರಾಗಿರ್ಬೇಕಾ, ನೀವು ಹೇಳ್ರಿ ನಾವೇನಾಗಿರ್ಬೇಕು? ಹಾಂ, ಏನಾಗಿರ್ಬೇಕು ಹೇಳ್ರಿ, ಸೈಲೆಂಟ್ ಆಗಿರ್ಬೇಕಾ, ಏನಾಗಿರ್ಬೇಕು? ಈ ಮೂರು ಕ್ಯಾಟಗರಿಲಿ ನಾವು ಏನಾಗಿರ್ಬೇಕು, ಬಿಲೀವರ್ಸ್ ಆಗಿರ್ಬೇಕಾ, ಫಾಲೋವರ್ಸ್ ಆಗಿರ್ಬೇಕಾ ಅಥವಾ ಫೇತ್ಫುಲ್ ಫಾಲೋವರ್ಸ್ ಆಗಿರ್ಬೇಕಾ?
ಫೇತ್ಫುಲ್ ಫಾಲೋವರ್ಸ್
ಹಾಂ,
ಆಗಿರ್ಬೇಕು.
ನಾವು ಫೇತ್ಫುಲ್ ಫಾಲೋವರ್ಸ್ ಆಗಿರ್ಬೇಕು ರೀ ಕರ್ತನಲ್ಲಿ ಪ್ರೀತಿ ಅಂತ. ಅದಕ್ಕೆ ನೋಡ್ಬೇಕಾರೆ ಎಷ್ಟು ಬಿಲೀವರ್ಸ್ ಆಗಿದ್ರೆ ದಟ್ಸ್ ನಾಟ್ ಸಫಿಷಿಯಂಟ್, ದಟ್ ಇಸ್ ದ ಫಸ್ಟ್ ಸ್ಟೆಪ್. ಅದು ಇಂಪಾರ್ಟೆಂಟ, ಇಲ್ಲ ಅಂತ ಹೇಳ್ತಾರೆ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ ರೀ, ಅವ್ರು ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಸ್ಟೆಪ್ ಇದೆ. ಏನ್ರಿ, ಕ್ರಿಸ್ತನ ಹಿಂಬಾಲಿಸ್ಬೇಕು. ಅದರ ಅದರಲ್ಲೂ ಹೆಂಗೆ ಹಿಂಬಾಲಿಸ್ಬೇಕು, ಸುಮ್ಮನೆ ಕಾಟಾಚಾರಕ್ಕಾಗಿ ಸುಮ್ಮನೆ ಹಿಂಬಾಲಿಸೋದಂತಲ್ಲ ರೀ, ಏನ್ರಿ ಹಾಂ, ಎಲ್ಲಿವರೆಗೂ ಹಿಂಗಿರ್ಬೇಕು? ಹಾಂ, ಮರಣದವರೆಗೂ ಏನಾಗಿರ್ಬೇಕು, ನಾವು ಹಿಂಬಾಲಿಸರಾಗಿರ್ಬೇಕು. ಒಂದು ವಾಕ್ಯ ಓದೋ ನೋಡ್ರಿ ಅಂತೀನಿ, ಏನ್ರಿ, ಹಾಂ, 2 ತಿಮೋತಿ 3rd chapter 5th verse ಓದಿ. ಸೆಕೆಂಡ್ ತಿಮೊಥಿ 3:5 ಓದಿ ಓದ್ರಿ ಯಾರಾದ್ರು ಬ್ರದರ್ ಸಿಸ್ಟರ್ಸ್.
3:5
ಹಾಂ ಓದಿ ಅಮೃತ ಅಷ್ಟರ್. ಹಾಂ
ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು ಇಂತಹ ಸಹವಾಸವನ್ನು ಮಾಡದಿರು.
ನೋಡ್ರ ಭಕ್ತಿಯ ವೇಷವಿದ್ದು ಬಲವನ್ನು ಬೇಡ ಅಂದರು. ಸುಮ್ಮನೆ ವೇಷ ಇದ್ರೆ ಪರಲ್ಲ ರೀ, ಏನು ಏನು ನೋ ಯೂಸ್. ಬಲವನ್ನು ಬೇಡ ಅಂತಿರೋರಿ, ಬಲ ಇರಬೇಕ್ರಿ. ಅದು ಬರೀ ನಾವು ಕ್ರೈಸ್ತವ್ರು ಅನ್ಕೊಂಡಾಗಲ್ಲ ರೀ, ಪ್ರಾಕ್ಟಿಕಲ್ ನಡೆಯೋರಾಗಿರ್ಬೇಕು ರೀ. ಅದರ ಅದೇ ನೋಡ್ಬೇಕಾದ್ರೆ ಭಕ್ತಿಯ ವೇಷ ಎಸ್ಕೊಂಡಿರ್ತೀರಿ ನೋಡ್ತೀರಿ. ಅಲ್ಲ ನೋಡೋಕೆ ಮಾತ್ರ ತೋರಿಕೆಗೆ ಇರ್ತಾರೆ, ಒಳಗಡೆ ಏನಾಗಿರಲ್ಲ. ಒಳಗಡೆ ಇರೋದು ಇಂಪಾರ್ಟೆಂಟ್ ರೀ. ಅದರ ಯೇಸಕ್ಕೂ ಹೇಳ್ತಾರೆ ಎಲ್ಲ ಫರಿಸೀರೆ ಸದಸ್ಯರೇ, ಸುಣ್ಣ ಬಳದಂಥ ಸಮಾಧಿಗಳು. ಯಾಕಂದರೆ ಸಮಾಧಿ ಚೆನ್ನಾಗೈತೆ ನೋಡೋದಕ್ಕೆ, ಒಳಗಡೆನೇ ಐತಂತೆ. ಆ ಥರ ಆಗ್ಬಿಡ್ತೀರಿ ಕರ್ತನಲ್ಲಿ ಪ್ರೀತಿಗಳೇ. ನಮ್ಮಲ್ಲಿ ಒಳಗಿಂದ ಬದಲಾವಣೆ ಕೆನಬೇಕು, ಬರಬೇಕು. ಸತ್ಯ ಕೇಳ್ತೀರಿ ಅಂತಂದರೆ ಏನ್ರಿ, ಸತ್ಯದ ಪರಿಜ್ಞಾನಕ್ಕೆ ಬರಬೇಕು ಅಲ್ಲರ. ಅದನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ನೋಡಿದ್ದೀನಿ ಅದೆಲ್ಲ ಹೇಳ್ತಾರೆ ಇಲ್ಲಿ ಬದ್ರೆ. ಅದೆಲ್ಲ 7ನೇ ವಾಕ್ಯ ಓದಿ ಬಿದ್ದಾರೆ. ಹಾಂ
ಏಳನೇ ವಾಕ್ಯ.
ಹಾಂ
ಆ ಸ್ತ್ರೀಯರು ಯಾವಾಗಲೂ ಉಪದೇಶ ಕೇಳುತ್ತಿದ್ದರೂ ಸತ್ಯದ ಪರಿಜ್ಞಾನವನ್ನು ಹೊಂದಲಾರದವರು.
ನೋಡ್ರ ಯಾವಾಗೂ ಕೇಳ್ತಾರದು, ಸತ್ಯದ ಪರಿಜ್ಞಾನ ಮಾತ್ರ ಬರಲ್ಲ. ಅದರ ಸುಮ್ಮನೆ ವಾಕ್ಯನ ಕೇಳ್ತಾ ಇದ್ದಾರೆ, ಪರಿಜ್ಞಾನಕ್ಕೆ ಬರಲ್ಲ ಅಂದರೆ ಏನು ಪ್ರಯೋಜನ. ಅದಕ್ಕೆ ಕರ್ತನಲ್ಲಿ ಪ್ರಯೋಜನಗಳೇ, ನಾವು ಎಷ್ಟು ಬಿಲೀವರ್ಸು ಫಾಲೋವರ್ಸ್ ಆಗಿಲ್ದಿರ, ಹೆಂಗಿರ್ಬೇಕಂದ್ರೆ ಫೇತ್ಫುಲ್ ಫಾಲೋವರ್ಸ್ 1 to 10 ಮಾಡೋದವ್ರಿಗೆ ಇರ್ಬೇಕು. ನಾವು ದೇವರಿಗೆ ನಂಬಿಕಸ್ತರಾಗಿರ್ಬೇಕು. ಅದರ ಕರ್ತನಲ್ಲಿ ಪ್ರೀತಿಯರ್ಸ್ಗಳಿದ್ದಾರೆ, ದೇವ್ರಿಗೆ ವಾಕ್ಯಗಳನ್ನ ಆಶೀರ್ವಿಸಲಿ, ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಈ ಒಂದು ಇವತ್ತಿನ ಕ್ಲಾಸ್ದು ಲಿಂಕು ನಿಮ್ಗೆ ಕಳಿಸ್ಕೊಡ್ತೀರಿ. ದಯವಿಟ್ಟು ಆ ಲಿಂಕ್ ಮುಖಾಂತರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಯಾರು ಮಾಡಿದರೆ ಓಕೆ, ಮಾಡಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಮಾಡಿ. ಏನೋ ಕ್ಲಾಸ್ಗಳಿಗೆ ಜಾಯ್ನ್ ಆಗಕ್ಕೆ ಯಾರಾದ್ರು ಇಂಟ್ರೆಸ್ಟ್ ಇದ್ದರೆ ಅಲ್ಲಿ QR ಕೋಡ್ ಇದೆ, ಆ QR ಕೋಡ್ ಮುಖಾಂತರ ಕ್ಲಾಸಸ್ ಜಾಯ್ನ್ ಆಗಲಿ. ಇಲ್ಲ ನಮ್ಮ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಲಿ, 8867766 8776. ಅದ್ರ ಮುಖಾಂತರ ಹೊಸ ಬ್ಯಾಚ್ಗೆ ನಾವು ಏನು ಮಾಡ್ತೀವಿ ಅದನ್ನು ಜಾಯ್ನ್ ಮಾಡ್ಕೊತೀರಿ. ಯಾರಿಗೇನೋ ಪ್ರಶ್ನೆ ಏನೋ ಕ್ವಶನ್ಸ್ ಇದ್ದರೂ ಕೇಳ್ಬೋದು. ಇದುವರೆಗೂ ಆಗಿರೋ ಕ್ಲಾಸಲ್ಲಿ ನಿಮ್ಗೇನೋ ಪ್ರಶ್ನೆ ಇತ್ತು ಅಂದರೆ ಧಾರಾಳ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ? ಇನ್ನೂ ಕ್ಲಾ ಇದು ಆ್ಯಕ್ಚುಲಿ ಇನ್ನೂ ಸಭೆ ಅಂತ ಇನ್ನೂ 2-3 ಭಾಗ ಇದೆ, ಆಯ್ತಾ? ಅದಾಮಲ್ಲಿ ಕೂಡ ಕೇಳ್ಬೋದು. ಆದರೆ ಇದುವರೆಗೂ ಆಗಿರೋ ಕ್ಲಾಸಲ್ಲಿ ದಯವಿಟ್ಟು ನಿಮ್ಗೆ ಯಾರಿಗೇನೋ ಪ್ರಶ್ನೆ ಇತ್ತಂದರೆ ಸಂಕೋಚ ಪಡಿದ್ರೆ ಕೇಳಿ. ಎನಿ ಡೌಟ್ಸ್, ಎನಿ ಕ್ವಶನ್ಸ್? ರಾಜಬುಧ ನಿಮ್ಗೇನೋ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ. ಹಾಂ ಬ್ರದರ್,
ಫಸ್ಟ್
ಬ್ರದರ್ ನಿಮ್ಗಿದೆಯಾ ಡೌಟು?
KMON ಅಂತ ಹೇಳಿ ಇದೆಯಾ? ಫಸ್ಟ್ ರೆಂಜ್ ಲೈನ್ ಫಾಸ್ಟ್ ಆಗ್ತದೆ.
ಬ್ರದರ್ ಅರ್ಥ ಆಗಿಲ್ಲ ಹೇಳಿ.
ಕೆ ಅಂದ್ರೆ ಏನು, ಎಂ ಅಂದ್ರೆ ಏನು, ಎನ್ ಅಂದ್ರೆ ಏನು? ಫಸ್ಟ್ ರೆಂಜ್ ಇಲ್ಲ ಫಸ್ಟ್, ನಾನು ಮಿಡಲ್
ಓಕೆ.
ನಲ್ಲಿ ಬಂದಿದ್ದೆ.
ಓ ನೀವು ಇವತ್ತು ಫಸ್ಟ್ ಕ್ಲಾಸಾ?
ಅಲ್ಲ ಆಲ್ರೆಡಿ ಡೈಲಿ ಕೇಳ್ತಾ ಇದ್ದೀನಿ ಫಸ್ಟ್.
ಓಕೆ. ಸೊ ನೀವು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಾ?
ಹಾಂ ಇದ್ದಾನೆ ಫಸ್ಟ್.
ಓಕೆ. ಸೊ ಪ್ಲೇನ್ ಎನ್ ಅಂದರೆ ಪ್ಲೇನ್ ಆಫ್ ಪರ್ಫೆಕ್ಷನ್, ಓಕೆನಾ?
ಹಾಂ ಫಸ್ಟ್.
ಕಳೆದು
ಹಾಂ
ಎರಡು ವಾರದ ರೆಕಾರ್ಡಿಂಗ್ ಕೇಳಿ ಅದರಲ್ಲಿ ಇದೆ. ಅದು ಕೂಡ ನಿಮ್ಗೆ ಶಾರ್ಟಾಗಿ ಹೇಳ್ತೀನಿ. ಪ್ಲೇನ್ ಅಂದರೆ ಪರ್ಫೆಕ್ಷನ್. ಆದಾಮ್ನ ಸೃಷ್ಟಿ ಮಾಡಬೇಕಾದ್ರೆ ಪರಿಪೂರ್ಣವಂಥ ಮನುಷ್ಯನ ಅಂತ ಇದರಲ್ಲಿ ಸೃಷ್ಟಿ ಮಾಡಿದರು, ಆಯಿತಾ? ಅದಕ್ಕಿಂತ ಪ್ಲೇನ್ ಆರ್ ಅಂತಂದರೆ ಪ್ಲೇನ್ ಆಫ್ ಡೆತ್, ಓಕೆನಾ? ಅದಕ್ಕಿಂತ ಮೇಲಿನಂಥ ಪ್ಲೇನ್ಗಳು, ಪ್ಲೇನ್ KLMN ಅಂತಂದರೆ ಏನ್ರಿ, ಮನುಷ್ಯನ ಪರಿಪೂರ್ಣತಃ ಮನುಷ್ಯನಕ್ಕಿಂತ ಮೇಲೆ ಉನ್ನತವಾಗಿರೋದು ದೇವರಿಗೆ ನನ್ನ ಜೀವನ ಏನು ಮಾಡೋದು ಅರ್ಪಿಸ್ ಅಂತದ್ದು. ಅದರ ಬಲಿ ಕೊಡುವಂಥ ಅಂತ ಅದೇ ಯೇಸುಕ್ರಿಸ್ತು ಬುಲಕ್ಕೆ ಬರಬೇಕಾದ್ರೆ ಪರಿಪೂರ್ಣತಃ ಹಂತದಲ್ಲಿದ್ದರು. ಆದರೆ ಅವ್ರಿಗೆ ಯಾವಾಗ ಬ್ಯಾಪ್ಟಿಸಮ್ ತೊಗೊಂಡ್ರೆ ಒಂದು ಅಂತಕ್ಕೆ ಏನಾದರೂ ಮೇಲಕ್ಕೆ ಹೋದರು, ಆಯ್ತಾ? ಸೊ ಮರಣ ಹೊಂದಿದ ನಂತರ ಎಲ್ಲೋದ್ರು ಸಿರ ಪರಲೋಕಕ್ಕೆ ಹೋದರು. ಆ ಪ್ಲೇನ್ ಕೆ ಅಂತಂದರೆ ಅದು ಬಂದ್ಬಿಟ್ಟು ಪರಲೋಕನ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲಾಗಿ ನೋಡೋಣ. ಇದು ನಿಮ್ಗೆ ಶಾರ್ಟಾಗಿ ಎಕ್ಸ್ಪ್ಲೇನ್. ಇದು ಫುಲ್ ಆ ಫುಲ್ ಲೈನ್ಸ್ಗಳನ್ನು ಏನೋ ಈ ವರ್ಟಿಕಲ್ ಲೈನ್ಸು ಹಾರಿಜಾಂಟಲ್ ಲೈನ್ಸ್ ಎಲ್ಲ ಏನಂತ ನಾವು ಕ್ಲೀನಾಗಿ ಇನ್ನೂ ಸರಿ ಡೀಟೇಲಾಗಿ ಫುಲ್ ನೋಡೋಣ. ಕ್ಲಾಸಸ್ ಎಲ್ಲ ಆಗಿದ್ಮೇಲೆ ಕ್ಲೀನಾಗಿ ನೋಡೋಣ, ಓಕೆನಾ?
ಓಕೆ ಓಕೆ ಬಸ್.
ಓಕೆ ಸರಿ. ಬೇರೆ ಯಾರಿಗೋ ಏನೋ ಪ್ರಶ್ನೆ ಇದೆಯಾ? ಎಸ್ತರ್ ಸಿಸ್ಟರ್ ನಿಮ್ಗೇನೋ ಪ್ರಶ್ನೆ ಇದೆಯಾ? ಪ್ರೈಸ್ ಅಷ್ಟರ್ ಹೇಳ್ರಿ ಅಷ್ಟರ್.
ಬ್ರದರ್ ನೀವು ಬೈಬಲ್ ಓದಕ್ ಹೇಳಿದ್ರೆ ನನಗೆ ಓದಕ್ ಆಗೋದು, ಯಾಕಂದ್ರೆ ನಾನು ಸಪ್ರೇಟ್ ಆಗಿ ಓದ್ಕೊಳ್ತೀನಿ, ಅದು ಸ್ವಲ್ಪ ಸ್ಲೋ ಆಗಿ ಓದ್ಕೊಳ್ತೀನಿ, ಬಟ್ ಎಲ್ಲರ ಮುಂದೆ ಓದಕ್ ಆಗೋದಲ್ಲ ಅಂದ್ರೆ ಫಾಸ್ಟ್ ಆಗಿ ಓದಕ್ ಆಗಲ್ಲ, ಅದಕ್ಕೋಸ್ಕರ ನಾನು ಓದಲ್ಲ ಸುಮ್ಮನೆ ಇರ್ತೀನಿ. ಆದರೆ ಪ್ರೇಯರ್ ನಾನು ಕೊಟ್ಟರೆ ಪ್ರೇಯರ್ ಮಾಡ್ತೀನಿ, ಹಾಡು ಹೇಳ್ತೀನಿ, ಇಂಥದ್ದೆಲ್ಲ ಮಾಡ್ತೀನಿ. ವಾಕ್ಯ ಓದೋ ಸ್ವಲ್ಪ ಕಷ್ಟ ಆಗುತ್ತೆ,
ನೋ
ಬಟ್
ಸಿಸ್ಟರ್,
ನಿಮ್ಮ ವಾಕ್ಯ ಚೆನ್ನಾಗಿದೆ, ಅರ್ಥವಾಗಿ ಹೇಳ್ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಬ್ರದರ್.
ಸರಿ ಇಷ್ಟ ಕೇಳಿ, ರೆಗ್ಯುಲರ್ ಆಗಿ ಕೇಳಿ, ರೆಕಾರ್ಡಿಂಗ್ ಇರ್ತದೆ
ಖಂಡಿತ.
ಕೇಳಿ. ನಿಮ್ಗೆ ಏನೋ ಡೌಟ್ಸ್ ಏನೋ ಇದೆಯಾ ಅಷ್ಟ? ಕ್ವಶನ್ಸ್ ಏನೋ ಇದೆಯಾ ಪಾಠಗಳಲ್ಲಿ?
ಈಗ ಸ್ವಲ್ಪ ಡಿಸ್ಟರ್ಬ್ ಆಯ್ತು ಬ್ರದರ್, ಯಾಕಂದ್ರೆ ಫೋನ್ ಮಾಡೋರಲ್ಲ ಈ ಫೋನ್ಗೆ ಮಾಡ್ತಾನ, ಪದೇ ಪದೇ ಕಟ್ಟಾಗಿ ಕೇಳ್ತಾ ಇದ್ನ ಅಂದ್ರೆ ನನಗಿಲ್ಲ, ನನಗೆ ಡೌಟ್ ಈಗ ಸದ್ಯಕ್ಕಿಲ್ಲ. ಅರೆ
ಸರಿ
ಬಟ್ ಮೆಸೇಜ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅರ್ಥವಾದ ತರ ಕೊಡ್ತಾ ಇದ್ದೀರಾ. ಅದು ತುಂಬಾ ಚೆನ್ನಾಗಿದೆ ಬ್ರದರ್.
ದೇವ್ರಿಗೆ ಸ್ತೋತ್ರ
ಥ್ಯಾಂಕ್ಸ್
ಆಗಲಿ,
ಬ್ರದರ್.
ಗಾಡ್ ಬ್ಲೆಸ್ ಆಗಲಿ,
ಚೆನ್ನಾಗಿದೆ
ರೆಗ್ಯುಲರ್
ಬ್ರದರ್.
ಚೆನ್ನಾಗಿ. ಥ್ಯಾಂಕ್ ಯು. ಅನಿತಾ ಸಿಸ್ಟರ್, ನಿಮ್ಗೇನ ಪ್ರಶ್ನೆ ಇದೆಯಾ? ಅನಿತಾ ರೋಸಿ,
ಇಲ್ಲ 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 ಬ್ರದರ್,
ಓಕೆ.
ಏನಿಲ್ಲ
ಇಸ್ಲಾಮ್ ಮೋಹನ್ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ. ಅಮೃತ ಸಿಸ್ಟರ್, ನಿಮ್ಗೇನ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ. ಜಿಮ್ ಮಾಸ್ಟರ್, ನಿಮ್ಗೇನ ಪ್ರಶ್ನೆ ಇದೆಯಾ?
ಇಲ್ಲ ಬ್ರದರ್.
ಓಕೆ. ರಮೇಶ್ ಪೂಜಾರಿ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ?
ಬ್ರದರ್ ನಾನೊಂದು ಚಿಕ್ಕ ಪ್ರಶ್ನೆ ಕೇಳ್ತೀನಿ ಬ್ರದರ್.
ಸಂತೋಷ ಬ್ರದರ್ ಕೇಳಿ.
ಬ್ರದರ್ ಈಗ ಆತ್ಮ ಹುಟ್ಟೋದು ಹೊಸದಾಗಿ ಹುಟ್ಟೋದು ಹೇಳಿದ್ರಿ, ನೀರಿನಿಂದ ಹುಟ್ಟೋದು ಹೇಗೆ ಅಂತ ಹೇಳಿ ಬ್ರದರ್.
ನೀರಿಂದ ಹುಟ್ಟೋದು ಅಂತಂದ್ರೆ, ನಾವು ಯಾವಾಗ ಬ್ಯಾಪ್ಟಿಸಮ್ ತಗೊಂತಿರೋ ಅವಾಗ ಏನಾಗೋದು, ಜಲದಿಂದ ಹೊರಗಡೆ ಬರ್ತೀವಿ ಗೊತ್ತಾ, ನೀರಿನ ಹೊರಗಡೆ ಬರೋಂಥದ್ದು ಅದರ. ಸೊ ಅದು ಬ್ಯಾಪ್ಟಿಸಮ್ ತಗೊಂಡಾವಾಗ ಅದು ಹೇಳೋಂಥ ಹೋಲಿಕೆ ಅದರ. ಸೊ ಅದಕ್ಕೆ ನೀರಿನಿಂದಲೂ ಆತ್ಮದಿಂದಲೂ, ಅಂದರೆ ಫಸ್ಟ್ ಪ್ರೊಸೆಸ್ ಏನೋ, ನೀರಿಂದ ಹುಟ್ಟೋದು ಅಂದರೆ ಬ್ಯಾಪ್ಟಿಸಮ್ ತಗೊಂಡು ಮತ್ತೆ ಹೊರಗಡೆ ಬರೋಂಥದ್ದು. ಆದರೆ ಆತ್ಮದಲ್ಲಿ ಹುಟ್ಟೋದು ಯಾವಾಗ, ಆತ್ಮ ದೇವರು ನಮ್ಗೆ ಏನು ಮಾಡ್ದು ಅವಾಗ ನಮಗೆ ಕೊಡ್ತಾರೆ ಪವಿತ್ರ ಆತ್ಮ. ಅಂದರೆ ಆತ್ಮಿಕ ಶರೀರದಲ್ಲಿ ಹುಟ್ಟೋದು ಯಾವಾಗ ಅಂತಂದರೆ ನಾವು ಮರಣದ ನಂತರ ಅಂತ.
ಬ್ರದರ್ ಅದೇ ನೀರಿನಿಂದ ನಮ್ಗೆ ಪರ್ಫೆಕ್ಷನ್ ಯಾವ ಸ್ಟೇಜ್ ಅಲ್ಲಿ ತಗೋಬೇಕು ಅಂತ, ಅದು ನಮ್ಗೆ ಕಂಪ್ಲೀಟ್ ಸತ್ಯ ತಿಳ್ಕೊಂಡ ಮೇಲೆ ನೀರಿನಿಂದ ಸ್ನಾನ ತಗೋಬೇಕಾ ಅಥವಾ ಸ್ನಾನ ತಗೊಂಡು ಸತ್ಯಕ್ಕೆ ಬರ್ಬೇಕಾ ಅದು?
ಓಕೆ. ಇವಾಗ ಬ್ಯಾಪ್ಟಿಸಮ್ ಅಂತಲೇ ಕ್ಲಾಸ್ ಇದೆ ಬ್ರದರ್, ಅದಕ್ಕೆ ಅಂತ ಸ್ಪೆಷಲ್ ಆಗಿ. ಓಕೆನಾ? ಸೊ ಅವಾಗ ಡೀಟೇಲ್ ಆಗಿ ಬ್ಯಾಪ್ಟಿಸಮ್ ಯಾವಾಗ ತೊಗೊಬೇಕು, ಹೇಗಿರಬೇಕು ಅಂತಂದ್ಬಿಟ್ಟು ನಾವೆಲ್ಲ ನಾವೇನು ಮಾಡೋಣ, ಕ್ರಮವಾಗಿ ಸತ್ಯವೇದ ಮುಖಾಂತರ ನೋಡೋಣ. ಓಕೆನಾ?
ಓಕೆ ಓಕೆ, ಥ್ಯಾಂಕ್ ಯು.
ಓಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮಾದೇವ್ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ?
ಇಲ್ಲ ಪ್ರಶ್.
ಓಕೆ. ರಹಮತ್ ಬ್ರದರ್, ನಿಮ್ಗೇನ ಪ್ರಶ್ನೆ ಇದೆಯಾ? ಓಕೆ. ಸುಸಾಲಿಕರ್ ಸೈಮನ್ ಬ್ರದರ್, ಏನೇ ಕ್ವಶನ್ಸ್ ಇದೆಯಾ ಬ್ರದರ್? ಓಕೆ. ಸ್ವರ್ಣಲತಾ ಸಿಸ್ಟರ್, ವಿನಾಯಕ ನಾಯಕ್ ಬ್ರದರ್,
ಸರ್ ಸೂಪರ್ ಇದೆ ಕ್ಲಾಸ್. ಕ್ವಶನ್ ಏನು? ನೋ ಕ್ವಶನ್ ಸರ್.
ಸರಿ. ಓಕೆ. ವಿನೋದ್ ಬ್ರದರ್, ನಿಮಗೇನು ಪ್ರಶ್ನೆ ಇದೆಯಾ? ಸರಿ. ಓಕೆ.